ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் ஷாபான் மணிக்ரீவ விமோசனம் ஸ்வநாம க்ரஹணாதேவா நிரஸ்த க்ரஹ விக்ரஹம் வ்ருந்தாவன கதம் வந்தே ப்ரஹ்ம ருத்ரேந்திர வந்திதம் ஸ்வாந்த ஸ்தானந்த ஷய்யாய பூர்ண ஜ்ஞான ரஸர்ணசே உத்துங்க வாக்தரங்காய மத்வதுத்தாப்தயே நம. குருமகில குணஜ்ஞம் சத்குணைகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்ய நித்தூத கஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. நீலாகராட்சிதானந்த லீலா கோபால பாலிதாம் வித்யா பயோநிதீன் வந்தே ப்ரஹ்ம வித்யா குருன் மம. ப்ரஹ்மச்சரிய ஹரிப்ரீதி சுவித்யா பாதசாரிண இஷ்டதான் கஷ்டஹர்த்ருன் வித்யாமான்யான் முனின் நம. வாதிராஜ பதத்வந்த்வா வாரிஜாசக்த மானசாம் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனசத்யம் விஷ்ணு தீர்த்த பிரசாதத சர்வே காமா பவந்தேவா சபதோ பிம்பசந்நிதௌ. சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேஹ்யபீஷ்டதம். அஜ்ஞானதிமிரச்சேதம் புத்திசம்பத்ப்ரதாயகம் விஜ்ஞான விமலம் சாந்தம் விஜயாக்யகுரும் பஜே. ஸ்ரீகுருப்யோ நம. ஹரி ஓம். ஹேடத்தாரே, லௌகிகாலௌகிக ஜனசாதாரண்யேன மத்கிருதம் இதம் விருந்தாவனாக்யானம் ஸ்ருத்வா சர்வேபி லௌகிகாஹ லௌகிக அலௌகிக ஃபலம் ப்ராப்னுவந்தி ந சம்சய. ஈ விருந்தாவனாக்யானம் எந்தாது அந்தரெ லௌகிக அலௌகிக ஜன சாதாரண்யேன மத்கிருதம். இல்லி லௌகிக ஜனரு அலௌகிக ஜனரு அந்த எருடு ரீதி. லௌகிக ஜனரு அந்தரெ ಹೊರಗೆ ಕಾಣತಕ್ಕ ಪದಾರ್ಥಗಳನ್ನು ಮಾತ್ರ ಒಪ್ಪುವಂಥವ್ರು, ಹೊರಗೆ ಕಾಣತಕ್ಕಂಥದ್ದನ್ನು. ಅಲೌಕಿಕ ಜನರು ಅಂದರೆ ಕಣ್ಣಿಗೆ ಕಾಣದೇ ಇರುವ ಪ್ರಾಮಾಣಿಕವಾದ ವಿಶೇಷ ಪದಾರ್ಥಗಳನ್ನು ವೇದಾದಿ ಪ್ರಮಾಣಗಳಿಂದ ಒಪ್ಪುವಂಥವರು ಅಲೌಕಿಕ ಜನರು. ಲೌಕಿಕ ಜನರು ಅಲೌಕಿಕ ಜನರು ಅಂಥವರಿಗೆ ಇಬ್ಬರಿಗೂ ಬರಲಿ ಅಂತ ನಾನು ಕೊಟ್ಟೆ. ಅದರಲ್ಲಿ ಹೇಳುತ್ತಾರೆ, ಈ ಲೌಕಿಕ ಜನರು ಅಂದ್ರೆ ಯಾರು ಬರ್ತಾರೆ, ಅಲೌಕಿಕ ಜನರು ಅಂದ್ರೆ ಯಾರು, ಪ್ರತ್ಯೇಕ ವರ್ಗ ಇರುತ್ತಾ ಅಂದರೆ ಹೇಳುತ್ತಾರೆ, ಎಲ್ಲಾ ಮುಕ್ತಿಯೋಗ್ಯ ಜೀವರಾಶಿಗಳಲ್ಲಿ ತಗೊಂಡಾಗ, ದುಷ್ಟರ ವಿಷಯ ಬೇರೆ, ಸಜ್ಜನರನ್ನ ತಗೊಂಡಾಗ ಒಳಗೆ ಸ್ವರೂಪದಲ್ಲಿ ವಿಶೇಷವಾಗಿ ಅವರು ಮುಕ್ತಿ ಯೋಗ್ಯರೇ ಆಗಿದ್ರೂ ಕೂಡ ಇನ್ನ ಅವರಲ್ಲಿ ಪಕ್ವ ಕಾಲ ಬಂದಿರಲ್ಲ. ಯೋಗ್ಯತಾ ಇದ್ರೂ ಪಕ್ವ ಕಾಲ ಬಂದಿರಲ್ಲ. ಅದಕ್ಕೆ ಅವರಿಗೆ ಲೌಕಿಕ ಫಲಗಳು ಮಾತ್ರ ತಲೆಗೆಡುತ್ತೆ, ಅಲೌಕಿಕ ಫಲ ಅವರಿಗೆ ತಲೆಯಲ್ಲಿ ಇರಲ್ಲ, ಅಲೌಕಿಕ ವಿಷಯಗಳು ತಲೆಗೆ ಹೋಗಲ್ಲ. ಅಂಥ ಕಾಲಕ್ಕೆ ಅವರನ್ನ ಲೌಕಿಕರು ಅಂತ ಕರೆದರು. ಯಾರಾದರೆ ಒಳ್ಳೆ ಯೋಗ್ಯತಾ ಇದ್ರೂ ಕೂಡ ಪಕ್ವ ಕಾಲ ಬಂದಾಗ ಅವರಿಗೆ ಅಲೌಕಿಕ ವಿಷಯಗಳ ಮೇಲೆ ವೇದ ಮೊದಲಾದ ಪ್ರಮಾಣಗಳಿಂದ ನಿಶ್ಚಯ ಜ್ಞಾನ, ಹೌದು ಇಂಥ ಲೋಕಗಳಿವೆ, ಭಗವಂತ ಇದ್ದಾನೆ, ಹೀಗೆ ಅಂತ ನಿಶ್ಚಯ ಜ್ಞಾನ ಉಂಟಾಗಿ ಯಾರಾದರೆ ಅಲೌಕಿಕವಾದ ಫಲಗಳು ಎಲ್ಲವೂ ಉಂಟು ಅಂತ ನಂಬುತ್ತಾರೆ ಅವರಿಗೆ ಅಲೌಕಿಕ ಫಲವನ್ನು ಕೊಡತಕ್ಕಂತಹ ವಾಕ್ಯಗಳನ್ನೂ ಪ್ರಯೋಗ ಮಾಡಿದ್ದೆ. ಅಷ್ಟೇ ಅಲ್ಲ, ಲೌಕಿಕ ಅಲೌಕಿಕ ಫಲ ಎಂಬುದಕ್ಕೆ ದೃಷ್ಟ ಅದೃಷ್ಟ ಫಲಂ ಪ್ರಾಪ್ನುವಂತೆ ಎಲ್ಲರೂ ಕೂಡ ಏನು ಬರುತ್ತೆ ಅಂತ ಹೇಳಿದರೆ, ಲೌಕಿಕ ಫಲ ಅಂದರೆ ಆಖ್ಯಾನ ಪಾರಾಯಣ ಮಾಡಿದ್ದಕ್ಕೆ, ಚೆನ್ನಾಗಿ ಕೇಳಿದ್ದಕ್ಕೆ, ಅನುಷ್ಠಾನ ಕೆಟ್ಟದ್ದಕ್ಕೆ ಲೌಕಿಕ ಫಲ ಅಂದ್ರೆ ಹೊರಗೆ ಸಿಗಬೇಕಾದ ಫಲ ಸಿಕ್ಕೇ ಸಿಗುತ್ತೆ. ಅಲೌಕಿಕ ಫಲ ಅಂದ್ರೆ ನಮಗೆ ಕಣ್ಣಿಗೆ ಕಾಣದೆ ಇರುವಂತಹ ಪುಣ್ಯ ಮೊದಲಾದ್ದು, ಅದರಿಂದ ಬರುವಂತಹ ಅಪರೂಪವಾದ ಗುರುಗಳ ಅನುಗ್ರಹ ಇವೆಲ್ಲವೂ ಕೂಡ ಸಿಕ್ಕೇ ಸಿಗುತ್ತೆ. ಇನ್ನು ಮುಂದೆ ಹೇಳುತ್ತಾರೆ, ಅಪ್ರಯೋಗೇತಿ ಭಾಸಂತೆ ತೇ ಸರ್ವೇಪಿ ಅಲೌಕಿಕಾಹ ಸುಪ್ರಯೋಗೇತಿ ಭಾಸಂತೆ ತೇ ಸರ್ವೇ ಪಿತು ಲೌಕಿಕಾಹ ತಸ್ಮಾತ್ ನ ಕಾರ್ಯ ದೋಷಸ್ಯ ಶಂಕಾ ಶೂಕಾ ಸುಬುದ್ಧಿಭಿಃ ವಿಶ್ವಾಸ ಸರ್ವದಾ ಕಾರ್ಯೋ ಮತ್ಕೃತೌ ಚ ಸುನಿಶ್ಚಯ. ಹಾಗಾದರೆ ನಿಮ್ಮ ಈ ಗ್ರಂಥದಲ್ಲಿ ಲೌಕಿಕ ವಾಕ್ಯ ಅಂತ ಯಾವುದನ್ನು ತಿಳ್ಕೋಬೇಕು, ಅಲೌಕಿಕ ವಾಕ್ಯ ಅಂತ ಯಾವುದನ್ನು ತಿಳಿಯಬೇಕು, ಹೇಗದರ ಲಕ್ಷಣ ಏನು ಅಂತ ಕೇಳಿದಾಗ ಹೇಳ್ತಾರೆ, ಸುಪ್ರಯೋಗೇತಿ ಭಾಸಂತೆ ತೇ ಸರ್ವೇ ಪಿತುಲೌಕಿಕಾಹ ಅಂತ ಹೇಳ್ತಾರೆ. ಸುಪ್ರಯೋಗೇತಿ ಅಂದ್ರೆ ಈ ವಾಕ್ಯ ಚೆನ್ನಾಗಿದೆ, ಪ್ರಯೋಗ ಚೆನ್ನಾಗಿ, ಸುಪ್ರಯೋಗ ಏನು ವ್ಯಾಕರಣ ರೀತಿಯ ಎಲ್ಲ ರೀತಿ ನಮಗೆ ಗೊತ್ತಿದ್ದ ರೀತಿಯಲ್ಲಿ ಶಾಸ್ತ್ರ ಪ್ರಕಾರ ಯಾವುದು ಚೆನ್ನಾಗಿ ಪ್ರಯೋಗ ಆಗಿದೆ ಅಂದ್ರೆ ಲೌಕಿಕ ವಾಕ್ಯ. ಇನ್ನ ಅಪ್ರಯೋಗೇತಿ ಭಾಸಂತೆ ಅಂದ್ರೆ ಹೇಳ್ತಾ ಇದ್ದಾರೆ, ಅಯ್ಯೋ ಹೀಗ್ ಮಾಡಬಾರ್ದಾಗಿತ್ತು ವಾಕ್ಯ ಪ್ರಯೋಗ ಅಂತ ಯಾವುದು ಕಾಣಿಸುತ್ತೋ ಅದು ಏನೋ ಬೇರೆ ಒಳಗಿದೆ ಅಂತ ತಿಳ್ಕೊಳ್ಳಿ ಅಂತ ಆ ಟೆಕ್ನಿಕ್ ಹೇಳಿಕೊಡ್ತಾ ಇದ್ದ. ಬಹಳ ಜನ ಅದು ನೋಡಿದಾಗ ಏನ್ ಮಾಡ್ತಾರೆ, ಅಯ್ಯೋ ಇದರಲ್ಲಿ ಸಂಸ್ಕೃತ ಗೊತ್ತಿಲ್ಲದವರೇ ಪ್ರಯೋಗ ಮಾಡಿದಂತೆ ಕಾಣುತ್ತೆ. ಕೆಲವೆಲ್ಲ ಶಬ್ದಗಳು ನೋಡಿದಾಗ ಅದರದ್ದು ಉತ್ತರ ಕೊಡ್ತಾ ಹೋಗ್ತಾರೆ. ಕೆಲವು ಕಡೆ ನಪುಂಸಕಲಿಂಗ ಶಬ್ದ ಪ್ರಯೋಗ ಮಾಡುತ್ತಾರೆ, ಬೇಕಂತೆ ಮಾಡುತ್ತಾರೆ. ಅದು ಲೌಕಿಕದಲ್ಲಿ ವ್ಯಾಕರಣದಲ್ಲಿ ನಪುಂಸಕಲಿಂಗ ಇರಲ್ಲ, ಈ ನಪುಂಸಕಲಿಂಗ ಪ್ರಯೋಗ ಮಾಡಿರುತ್ತಾರೆ. ಇವೆಲ್ಲ ನೋಡಿದಾಗ ಕೆಲವರು ಪಾಪ ಸಂಶಯ ಬರುತ್ತೆ ಅವರಿಗೆ, ಇದು ಅಖ್ಯಾನ ಎಲ್ಲ ಯಾರ ಸಂಸ್ಕೃತವೂ ಗೊತ್ತಿಲ್ಲದವರು ಬರೆದದ್ದು, ವಾದಿರಾದರು ಹೇಳಿದ್ದಲ್ಲ ಅಂತ ಅವ್ರು ಕನ್ಫರ್ಮೇಶನ್ ಬಂದೇ ಬಿಡುತ್ತದೆ. ಅದಕ್ಕೆ ಹೇಳ್ತಾ ಇದ್ದಾರೆ ಈ ವಾಕ್ಯ ಸರಿಯಾಗಿಲ್ಲ, ಪ್ರಯೋಗಕ್ಕೆ ಸರಿಯಾಗಿಲ್ಲ, ಅಪ್ರಯೋಗ ಅಂತ ಯಾರು ಕೇಳ್ಕೊಳ್ತಾರೆ ಅಂಥವರಿಗೆ ಇದು ಬೇರೆ ಅಂದ್ರೆ ಬೇರೆ ಅರ್ಥ ಕೊಡುತ್ತೆ, ಅಂದ್ರೆ ಇದು ಸರಿ ಇಲ್ಲ ಎಂಬ ಅರ್ಥ ಕೊಡುತ್ತೆ. ಯಾರಾದ್ರೆ ವಿಶೇಷವಾಗಿ ಇದು ಅಪ್ರಯೋಗ ಅಂದ್ರೆ ಇದು ಲೌಕಿಕ ಪ್ರಯೋಗದಂತೆ ಇಲ್ಲ, ವಾದರಾದರೆ ಪ್ರಯೋಗ ಮಾಡಿದ್ದು ಲೌಕಿಕ ಪ್ರಯೋಗದಂತೆ ಇಲ್ಲ ಅಂದರೆ ಇದೇನೋ ಅಲೌಕಿಕ ಅರ್ಥವನ್ನ ಹೇಳತಾ ಇದೆ ಅಂತ ಯಾರು ನಂಬುತ್ತಾರೆ ಅವರಿಗೆ ವಿಶೇಷವಾಗಿ ಅಲೌಕಿಕ ಅರ್ಥವನ್ನ ತಿಳಿಸಿಕೊಡುತ್ತೆ ಅಂತ ತಿಳಿಸಿಕೊಡ್ತಾರೆ. ಇನ್ನ ಇಲ್ಲಿ ಸುಪ್ರಯೋಗಿಯಲ್ಲಿ ಯಾವಂತ ಶಬ್ದ ಭಾಸಂತೆ ತೇ ಸರ್ವೇ ಲೌಕಿಕಾಹ ಇತಿ ಅಧ್ಯಾಹಾರೇಣ ಯೋಜನೀಯಂ ನಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ನಕಾರ್ಯ ದೋಷಶ ಶಂಕ, ಈ ಗ್ರಂಥದಲ್ಲಿ ದೋಷ ಇದೆ ಎಂಬ ಶಂಕ ಮಾಡಬಾರದು. ಇನ್ನ ಏವಂ ಉತ್ತರಾಣಾಂ ದತ್ತತ್ವಾತ್ ಕೃತೌ ದೋಷ ಶಂಕ ನಕಾರ್ಯ ಕಿಂತು ಪ್ರಾಮಾಣ್ಯ ನಿಶ್ಚಯ ಸುಡನ್ ಯಥಾಭವತಿ ತಥಾ ಕರ್ತವ್ಯ. ವಿಶೇಷವಾಗಿ ಇದರಲ್ಲಿ ಎಷ್ಟು ನಿಶ್ಚಯ ಬೇಕೋ ಆ ರೀತಿಯಲ್ಲಿ ಪ್ರವರ್ತನೆ ಮಾಡಬೇಕಷ್ಟೇ ಹೊರತು ಇದರಲ್ಲಿ ಸಂಶಯ ಬೇಡ. ಒಂದು ವೇಳೆ ರಾಜರು ಹೇಳದಿದ್ರೆ, ವಾಕ್ಯಗಳು ತಪ್ಪಾಗಿದ್ರೆ ಅಯ್ಯೋ ಹೀಗಲ್ಲ ಅಂತ ಅಂದುಕೊಳ್ಳಬಹುದು. ನಾವೇ ಹೇಳಿದಾಗ, ಯಾರು ಗ್ರಂಥಕರ್ತೆಗಳಿದ್ದಾರೋ ಅವರೇ ಹೇಳಿದಾಗ, ನೋಡಯ್ಯ ನಾನು ಬೇಕಂತೇನೆ ಇದು ಸುಪ್ರಯೋಗ ಅಂತಲ್ಲದೆ ಅಪ್ರಯೋಗ ಅಂತಾನೆ ಮಾಡಿದ್ದೇನೆ, ಯಾಕೆ ಒಳಗೇನೋ ರಹಸ್ಯ ಬಚ್ಚಿಟ್ಟು ಇಟ್ಟಿದ್ದೇನೆ, ಇಲ್ಲ ಎಲ್ಲ ಒಂದು ತರ ಇದ್ರೆ ರಹಸ್ಯ ಇದಂತ ಹೇಗೆ ಗೊತ್ತಾಗುತ್ತೆ ನಿಮಗೆ ಅಂತ ಹೇಳಿಕೊಡ್ತಾ ಇದ್ದಾರೆ. ರಾಜರು ಹೇಳಿದ ಮೇಲೂ ಕೂಡ ಮತ್ತಲ್ಲಿ ಸಂಶಯ ಬಂದರೆ ಇನ್ನು ಯಾರು ರಿಪೇರ್ ಮಾಡಲಿಕ್ಕಾಗಲ್ಲ. ನಮ್ಮಿಂದ ಹೇಳುತ್ತಾರೆ ವಿಶ್ವಾಸ ಸರ್ವದಾ ಕಾರ್ಯೋ ಮತ್ಕೃತೌತ ಸುನಿಶ್ಚಯ ಆತ. ನನ್ನ ಇದರಲ್ಲಿ ವಿಶೇಷವಾಗಿ ಸುನಿಶ್ಚಯದಿಂದ ವಿಶ್ವಾಸವನ್ನು ಮಾಡಬೇಕು ಅಂತ ತಿಳಿಸಿಕೊಡುತ್ತಾ ಮುಂದೆ ಹೇಳ್ತಾರೆ. ಸುರರಾಜ ಪ್ರಸಾದೇನ ಅಮರ ರಾಜೋ ಭವದ್ವಿಜ. ಇನ್ನು ಮುಂದೆ ಇಷ್ಟುವರೆಗೆ ವ್ಯಾಸಭಕ್ತ ಪ್ರಕರಣವನ್ನು ತಿಳಿಸಿಕೊಟ್ಟು ಮುಂದೆ ಹೇಳುತ್ತಾರೆ ವಿಪ್ರ ಪ್ರಕರಣ ಅಂತ. ಪ್ರಶ್ನೆ ಬರುತ್ತೆ ನಮಗೆ, ನೀವೇನು ಇವರು ಪ್ರಕರಣ ಅವರು ಪ್ರಕರಣ ಅಂತ ಹೇಳ್ತಾ ಇದ್ದೀರಾ? ಸೀತಾಪತಿ ಪ್ರಕರಣ, ಲಕ್ಷ್ಮೀಪತಿ ಪ್ರಕರಣ, ವ್ಯಾಸಭಕ್ತ ಪ್ರಕರಣ ಅಂತ ಎಲ್ಲ ಹೇಳ್ತಾ ಹೋಗ್ತೀರಾ. ನಮಗೇನೂ ತಲೆಯಲ್ಲಿ ಉಳಿಯಲ್ಲ ಯಾವ ಪ್ರಕರಣವೋ, ಯಾರು ಏನ್ ಹೇಳಿದ್ರು ಅದ್ರ ಏನ್. ಶ್ಲೋಕಗಳಂತೂ ನೀವು ಅರ್ಥ ಹೇಳ್ತಾ ಇದ್ದೀರಾ, ಶ್ಲೋಕಗಳ ಅರ್ಥ ಗೊತ್ತಾಗ್ತಾ ಇದೆ. ಆದರೆ ಒಂದು ಪ್ರಶ್ನೆ ಅಂತ ಕೊಡುತ್ತಲ್ಲ, ಇಂತಿಂಥವರಿಗೆ ಇಂತಿಂಥದ್ದನ್ನ ಹೇಳಿದ್ದಾರೆ ಆ ಪ್ರಕರಣಗಳ ಅರ್ಥ ಸ್ವಪ್ನದಲ್ಲಿ, ಅವರಿಗೇನೇ ಇಂಥದ್ದ ಹೇಗೆ ಹೇಳಿದ್ರು, ಅವರಿಗೆ ಹೇಳೋ ಕಾಲಕ್ಕೆ ಅದರ ರಹಸ್ಯ ಏನಿದೆ, ಇವೆಲ್ಲವೂ ಕೂಡ ಬರುತ್ತೆ. ಅದನ್ನ ಒಮ್ಮೆಲೆ ನಮಗೆ ತಿಳ್ಕೊಳ್ಳಿಕ್ಕಾಗಲ್ಲ, ಅಂದರೆ ಒಮ್ಮೆಲೆ ನಾನು ನಿಮಗೆ ಹೇಳಲಿಕ್ಕಾಗಲ್ಲ. ಒಂದು ಸಲ ಎಲ್ಲ ನೋಡುತ್ತಾ ಹೋಗಬೇಕು. ಇಡೀ ಆಖ್ಯಾನ ಒಮ್ಮೆ ಪೂರ್ಣವಾಗಿ ಕೇಳಿದಾಗ ಏನು ತಲೆಯಲ್ಲಿ ಬರುತ್ತೆ, ಇಲ್ಲಿ ರಾಜರ ಮಹಿಮೆ ಎಂಬುದು ತುಂಬಾ ಇದೆ ಎಂಬುದು ಮೊದಲು ಬರುತ್ತೆ. ರಾಜರು ರುಜುಗಳು ಅಂತ ನಂಬಿಕೆ ಬರುತ್ತೆ, ಮಹಿಮೆ ಗೊತ್ತಾಗುತ್ತೆ. ರಾಜರ ಮುಂದೆ ಪದಕ್ಕೆ ಬಂದಾಗ ಅವರ ಜೊತೆಗೇನೆ ಪದಕ್ಕೆ ಬರುವಂತಹ ಮಹಾನುಭಾವರಿದ್ದಾರೆ ಎಂಬುದು ಮಿನಿಮಮ್ ಗೊತ್ತಾಗುತ್ತೆ. ಅವರೇ ಬ್ರಾಹ್ಮಣನ ಸ್ವಪ್ನದಲ್ಲಿ ಬಂದ ಬೇರೆ ಬೇರೆ ವ್ಯಕ್ತಿಗಳು ಎಂಬುದು ಗೊತ್ತಾಗುತ್ತೆ. ಅವರಿಗೆಲ್ಲ ವಾದ್ಯರಾದರು ಬೇರೆ ಬೇರೆ ಎಲ್ಲ ಹೇಳಿದ್ದಾರೆ. ಆ ಹೇಳಿದ್ದು ಅವರವರಿಗೆ ಆಯಾ ಜನ್ಮದಲ್ಲಿ ಹೇಗೆ ಸಂಬಂಧಪಡ್ತು, ಮುಂದೆ ಮುಂದೆ ಅವರ ಜನ್ಮಗಳಲ್ಲಿ ಏನೇನು ನಡೆಯುತ್ತೋ ಅವೆಲ್ಲ ಕೂಡ ವಾದ್ಯರಾದರು ಹೇಳಿದ್ದಾರೆ. ಇಷ್ಟು ಸತ್ಯ. ಆಯಾ ಜನ್ಮಗಳಲ್ಲಿ ಅವರು ಈ ಆಖ್ಯಾನ ಅವರ ಕೈ ಸಿಗುವಂತೆ ರಾಜರು ಮಾಡಿದ್ರು. ಆಖ್ಯಾನ ಕೈಗೆ ಸಿಕ್ಕಾಗ ಅವರವರಿಗೆ ಸಂಬಂಧಪಟ್ಟ ಶ್ಲೋಕಗಳನ್ನು ಓದುವಾಗ ಅವರಿಗೆ ಹೊಳೆತ ಬರ್ತಾ ಇತ್ತು. ಇಷ್ಟು ವ್ಯವಸ್ಥೆ ರಾಜರು ಮಾಡಿದ್ರು. ಆ ಹೊಳೆತ ಬರುವಾಗ ರಾಜರು ಏನು ಮಾಡುತ್ತಾ ಇದ್ರು, ಇದು ನಿನಗೆ ಸಂಬಂಧಪಟ್ಟ ಶ್ಲೋಕವಯ್ಯ, ನೀನಿಂಥವ ಅಂತ ಹೇಳಿ, ಹಾಗಾದರೆ ಇವರೆಲ್ಲ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಅವರೆಲ್ಲ ಇಲ್ಲಿದ್ದಾರೆ ಅಂತ ಅವರಿಗೆಲ್ಲ ಸಂಪರ್ಕ ಕೊಡಿಸಿ ಅವರೆಲ್ಲರಿಗೂ ಕೂಡ ವಿಶೇಷ ಸಾಧನೆ ಒಳಗೆ ಹೇಳಿದ್ದಾರೆ. ಅವರವರಿಗೆ ಹೇಳಿದ ಸಾಧನೆಗಳೆಲ್ಲ ನಾವು ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ, ಅದು ಸತ್ಯ. ಆದರೆ ಒಂದೊಂದು ಸತ್ಯ ಏನದು, ಸರ್ವೇ ಸಾಮಾನ್ಯ ಎಲ್ಲರಿಗೂ ಹೇಳಿದ ಸಾಧನೆ ಏನು ವಿಶೇಷವಾದ, ನಮಗೆ ಇದರಿಂದ ಗೊತ್ತಾಗೋದೇನು, ನಾವು ತಿಳ್ಕೊಂಡು ನಮ್ಮ ಸಾಧನೆಯಲ್ಲಿ ಏನು ಪರಿವರ್ತನೆ ಮಾಡಿಕೊಳ್ಳಬಹುದು, ಇದೆಲ್ಲ ನಂಬೇಕಾಗಿತ್ತು. ಅದನ್ನು ಹೇಳುತ್ತಾರೆ. ಸುರರಾಜ ಪ್ರಸಾದೇನ ಅಮರರಾಗೋ ಭವದ್ವಿಜ. ಇಲ್ಲಿ ಹೇಳ್ತಾ ಇದ್ದಾರೆ ಯಾರ ಸೇವಾ ಮಾಡಬೇಕು, ಸುರರಾಜ ಪ್ರಸಾದೇನ ಹೇಳ್ತಾರೆ. ಅಸ್ಯ ನಾತೀಶ ಪದೋಕ್ತಸ್ಯ ಇಂದ್ರಾಂತರ್ಗತಸ್ಯ ವಿಷ್ಣೋ ಸೇವಾಂ ಕುರು ಇದು ತಾತ್ಪರ್ಯಂ ಹೇಳ್ತಾರೆ. ಈ ಮಂತ್ರ ಜಪ ಮಾಡುವ ಕಾಲಕ್ಕೆ ಸುರರಾಜ ಪ್ರಸಾದೇನ, ಸುರರಾಜ ಅಂದ್ರೆ ಯಾರು, ಇಂದ್ರ, ಇಂದ್ರಾಂತರ್ಗತನಾಗಿರತಕ್ಕಂಥ ವಿಷ್ಣು ಏನಿದ್ದಾನೆ ಅವನನ್ನ ನೀನು ಚಿಂತನೆ ಮಾಡತಾ ಮಾಡತಾ, ಇಂದ್ರದೇವರು ಒಳಗೆ ವಾದಿರಾಜರು ಒಳಗೆ ವಾಯುದೇವರು ಒಳಗೆ ಭಗವಂತ ಎಲ್ಲರೂ ಸುರರಾಜರೇ, ಎಲ್ಲರಿಗೂ ಸುರರಾಜ ಅಂತಲೇ ಹೆಸರು. ಇಂದ್ರದೇವರಿಗೆ ಸುರರಾಜ ಅಂತ ಹೆಸರು, ಅವರೊಳಗೆ ವಾದಿರಾಜರಿಗೂ ವಾಯುದೇವರಿಗೂ ಸುರರಾಜ ಅಂತಲೇ ಹೆಸರು, ಅವರೊಳಗಿರುವ ಆ ಭಗವಂತನಿಗೂ ಸುರರಾಜ ಅಂತಲೇ ಹೆಸರು. ಅದಕ್ಕೆ ಹೇಳುತ್ತಾ ಇದ್ದಾರೆ ವಿಶೇಷವಾಗಿ ಈ ತಸ್ಯಾಪಿ ಅಭಿಪ್ರೇತತ್ವೇನ ಇದು ಹೇಳ್ತಾ ಇದ್ದಾರೆ. ಭಗವಂತನ ವಿಶೇಷವಾದಂಥ ಗುಣಗಳ ಚಿಂತನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಹೇಳ್ತಾರೆ ಮಂತ್ರ ಜಪ ಸಮಯೇ ಮರ್ತ್ವೋತ್ತಮೈಹಿ ಚತುರ್ಗುಣೋಪಾಸನಸ್ಯೈವ ಕರ್ತವ್ಯತ್ವೇನ ಬಹೂನಾಂ ಗುಣಾನಾಂ ಕಥನಂ ಕಿಂ ಪ್ರಯೋಜಕಂ ಇತ್ಯಾಶಂಕಾ ನಿವಾರಣಾರ್ಥಂ ಚ ಉಕ್ತಂ ಸುರರಾಜ ಪ್ರಸಾದೇನ ಇತಿ. ಆಚಾರ್ಯ ಹೇಳ್ತಾರೆ ಮನುಷ್ಯೋತ್ತಮರು ಮಾಡಬೇಕಾದ ಉಪಾಸನೆ ನಾಲ್ಕು ಗುಣಗಳೇ, ಸತ್ ಚಿತ್ ಆನಂದ ಆತ್ಮ ಅಂತ. ಮಿಕ್ಕ ಗುಣಗಳು ನಮಗೆ ಎಡಕಲ್ಲ, ಮತ್ತಾಕೆ ಇದು ಹೇಳ್ತಾ ಇದ್ದಾರೆ ಅಂದ್ರೆ ಹೇಳ್ತಾರೆ ಈ ಬಹುಗುಣಗಳನ್ನು ಹೇಳಿ ಅದು ಚಿಂತನೆ ಮಾಡುವುದು ಯೋಗ್ಯರಿಗೆ ಮಾತ್ರ ಅಂತ ಹೇಳಿದ್ರು. ಹಾಗಾದ್ರೆ ಈ ಬಹುಗುಣಗಳು ನಮಗೂ ಬರುತ್ತಲ್ಲ. ಇವಾಗೇನೋ ಬ್ರಾಹ್ಮಣ ಮುಂದೆ ಇಂದ್ರ ಪದಕ್ಕೆ ಬರತಕ್ಕಂಥವರು ಆದ್ದರಿಂದ ಹೇಳಿದ್ರು, ಮತ್ತೆ ನಮಗೆಲ್ಲ ಹೇಳ್ತಾ ಇದ್ದಾರಲ್ಲ, ನಾವೆಲ್ಲ ನೋಡ್ತೀವಲ್ಲ. ಮತ್ತೆ ಈ ಗುಣಗಳ ಅವರು ಉಪಾಸನೆ ಮಾಡುತ್ತಾರೆ, ನಾವು ಸ್ಮರಣೆ ಮಾಡ್ತೀವಿ ಅಷ್ಟೇ. ಸ್ಮರಣೆಯೂ ಮಾಡಬೇಡಿ ಅಂತ ಎಲ್ಲೂ ಹೇಳಿಲ್ಲ. ದೇವರ ಅನಂತ ಗುಣಗಳ ಸ್ಮರಣೆ ಮಾಡಬಹುದು. ಸ್ಮರಣೆ ಅಂದ್ರೆ ಒಂದು ಗುಣದ ಸ್ಮರಣೆ ಮಾಡಿದ ಮೇಲೆ ಒಂದು ವಾರಕ್ಕೆ ಮಾಡ್ತೀವೇನು, ನಿತ್ಯವೂ ಕೂಡ ಪ್ರತಿಯೊಂದು ಕ್ಷಣ ಒಂದೊಂದು ಗುಣ ವಿಶೇಷವಾಗಿ ಉಪಾಸನೆ, ನಮ್ಗೆ ಶಬ್ದವೇ ಗೊತ್ತಿಲ್ಲ. ಆ ನೆನಪಾದ ಕಾಲಕ್ಕೆಲ್ಲ ಆತನ ಗುಣಗಳನ್ನು ಸ್ವಾಮಿ ಹೀಗೆ ನೀನು ಅಂತ ನಮಸ್ಕಾರ ಮಾಡಿ ಹೋಗ್ತೀವಷ್ಟೇ. ಅದು ಕೂಡ ಇಲ್ಲ, ಅದಕ್ಕೂ ಉಪಾಸನಾ ಅಂತ ಹೆಸರಿಟ್ಟು ದೇವರ ಅನಂತ ವಿಶೇಷವಾದ ಗುಣಗಳ ಸ್ಮರಣೆಯೂ ಮಾಡಬೇಡ ಅಂತ ಹೇಳೋ ಸರಿಯಲ್ಲ. ಮುಂದೆ ಹೇಳ್ತಾರೆ ಇಂದ್ರಾಂತರ್ಗತತ್ವೇನ ಭಗವದುಪಾಸನ ಜನ್ಯೇನ ಉಕ್ತಾನಾಂ ಬಹೂನಾಂ ಗುಣಾನಾಂ ಕಥನಂ ಧ್ಯಾನಜನ್ಯೇನ ಚ. ಇಲ್ಲಿ ಹೇಳ್ತಾ ಇದ್ದಾರೆ ಇಂದ್ರಾಂತರ್ಗತನಾಗಿರತಕ್ಕಂಥ ಭಗವಂತನ ಚಿಂತನೆ ಮಾಡಿದರೆ ಆ ವಿಶೇಷವಾಗಿರತಕ್ಕಂಥ ಗುಣಗಳ ಚಿಂತನೆ ಧ್ಯಾನದಿಂದ ಬರುತ್ತಯ್ಯ. ಅದಕ್ಕೆ ಹೇಳ್ತಾರೆ ನಿನಗೆ ಈ ಗುಣಗಳು ಇಲ್ಲಿಂದ ಬರುತ್ತೆ ಎಂದರೆ ಧ್ಯಾನಜ ಜ್ಞಾನ ಯೋಗಾತ್ ಗಮ್ಯಂ ಅಂತ ಜೈತೀರ್ಥರು ಹೇಳ್ತಾರೆ. ಧ್ಯಾನದಿಂದ ಜ್ಞಾನ ಹುಟ್ಟುತ್ತೆ, ಧ್ಯಾನದಲ್ಲಿ ಜ್ಞಾನ ಒಡಕ, ಧ್ಯಾನದಿಂದ ಜ್ಞಾನ ಹುಟ್ಟುತ್ತೆ. ಇಲ್ಲಿ ನಾಲ್ಕು ಗುಣಗಳ ಚಿಂತನಾಪೂರ್ವಕ ವಿಶೇಷವಾಗಿ ಇಂದ್ರಾಂತರ್ಗತ ಹರಿಯ ಚಿಂತನೆ ಮಾಡುತ್ತಾ ಬಂದರೆ ನಿನಗೆ ವಿಶೇಷವಾಗಿ ಆಯಾ ಅಪರೂಪದ ಗುಣಗಳ ಚಿಂತನೆಯು ನಿನಗೆ ಒಳಗೊಳಗೆ ಪ್ರಕಟ ಆಗ್ತಾ ಬರುತ್ತೆ ಎಂಬುದನ್ನು ತಿಳಿಸಿಕೊಡ್ತಾರೆ. ಸುರ ಅಂದ್ರೆ ಚಿಂತನ ಅಕ್ರಮ ನೋಡಿ ಹೇಳ್ತಾರೆ, ಸುರರಾಜಾಂತರ್ಗತ ಮದಂತರ್ಗತ, ವಾಯುದೇವರು ಬಂದಿದ್ದಾರೆ ಅಲ್ಲಿ, ಹಯೋಧನ ಪ್ರಸಾದೇನ ಅಮರ ರಾಜೋ ಭವ ಇಂದ್ರೋ ಭವ ಅಂತ ಆಶೀರ್ವಾದ ಮಾಡುತ್ತಾ ಇದ್ದಾರೆ. ಹೇಳ್ತಾರೆ, ಚತುರ್ಪರ್ಣ ಉಪಾಸನಶೈವ ಮರ್ತ್ವತ್ತಮೈ ಕರ್ತವ್ಯತ್ವೇಪಿ ತ್ವಯಾ ಬಹುಗುಣೋಪಾಸನ ಕರ್ತವ್ಯತ್ವ ಕರ್ತವ್ಯಂ, ಯಾಕೆ ಇಂದ್ರಪದ ಯೋಗ್ಯತ್ವಾತ್, ನೀನು ವಿಶೇಷವಾಗಿ ಇಂದ್ರಪದ ಯೋಗ್ಯನಾದ್ದರಿಂದ ಬಹುಗುಣ ಉಪಾಸನಗಳನ್ನು ಮಾಡಯ್ಯ ಅಂದ್ರು. ಅಲ್ಲಿ ಬರ್ತಾ ಬರುತ್ತೆ ಏನದು ಅಂದ್ರೆ, ಈಗ ಮನುಷ್ಯರಾಗಿ ಹುಟ್ಟಿದ ಮೇಲೆ ಯಾರೇ ಆದರೂ ಕೂಡ ಅವರಿಗೆ ದೇವತಾ ಆಗಿದ್ದಾಗ ದೇವತೆಗಳೇ ಮನುಷ್ಯರಾಗಿ ಹುಟ್ಟಿ ಬಂದರು. ದೇವತೆಗಳಾಗಿದ್ದಾಗ ಏನು ಉಪಾಸನಾ ಕ್ರಮಗಳಿರುತ್ತೆ, ಆ ಉಪಾಸನಾ ಕ್ರಮಗಳೆಲ್ಲ ಕೂಡ ಮನುಷ್ಯರಾಗಿ ಹುಟ್ಟಿ ಬಂದಾಗ ಮರ್ತೇ ಹೋಗಿರ್ತಾರೆ. ಮತ್ತದೆಲ್ಲ ಇವರಿಗೆ ಬರಬೇಕಂದ್ರೆ ಹೇಗೆ ಅಂದರೆ, ನೀನು ಮನುಷ್ಯರಿಗೆ ಹೇಳಿದ ನಾಲ್ಕೇ ಗುಣಗಳಿಂದ ಇಂದ್ರಾಂತರ್ಗತನಾದ ಇಂದ್ರದೇವರು ಒಳಗೆ ವಾಜರಾಜರು ವಾಯುದೇವರು ಹಯವದನ ಇವರ ಚಿಂತನೆ ಮಾಡುತ್ತಾ ಬಂದರೆ ನಿನಗೆ ನಿನ್ನ ಯೋಗ್ಯತೆಗೆ ತಕ್ಕಂಥ ಏನೇನು ಗುಣಗಳು ಉಪಾಸನೆ ಮಾಡಬೇಕೆಂಬುದರ ಹೊಳೆತ ಕೊಡ್ತೇನೆ. ಆ ಕೊಟ್ಟಾಗ ಆ ರೀತಿ ಉಪಾಸನೆ ಮುಂದೆ ಮಾಡಲಿಕ್ಕಾಗುತ್ತೆ. ಹಾಗಾದ್ರೆ ಈ ತರ ಚಿಂತನೆ ಮಾಡುತ್ತಾ ಹೋದರೆ ಆ ಚಿಂತನೆಗಳೆಲ್ಲ ನಿನಗೆ ಕೂಡಿ ಬರುತ್ತೆ ಎಂಬುದನ್ನ ಆ ರಹಸ್ಯಗಳನ್ನೆಲ್ಲ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಆದ್ದರಿಂದ ನಾವು ನಮ್ಮ ಗುರುಗಳಂತರ್ಯಾಮಿ ಭಗವಂತನನ್ನ ಯಾವ ರೀತಿ ಚಿಂತನೆ ಮಾಡಲಿಕ್ಕೆ ಹೊರಡುತ್ತೇವೆ, ಸಾಮಾನ್ಯವಾಗಿ ನಾವು ಚಿಂತನೆ ಮಾಡಬೇಕಾದ ಗುಣ ಯಾವುದು? ಆತ್ಮ ಗುಣೋಪಾಸನೆ. ಸ್ವಾಮಿ ಅಂತ ನಮ್ಮ ಗುರುಗಳಂತರ್ಯಾಮಿ ಭಗವಂತನೇ ನನಗೆ ನಿಯಾಮಕ, ನಿಯಾಮಕರವನೇ. ಅದು ಸಾಮಾನ್ಯ, ನಾವು ಇನ್ನೂ ಶುರು ಮಾಡಿರಲ್ಲ. ಮಾಡಿದ್ದೀರಾ? ಗುರುಗಳಂತರ್ಯಾಮಿಯೇ ನನಗೆ ಸ್ವಾಮಿ, ಅವನೇನ ನಿಯಾಮನ ಮಾಡುತ್ತಾ ಇದ್ದಾನೆ, ಅವನೇ ನನಗೆ ಬೇಕಾದ್ದೆಲ್ಲ ಕೊಡುತ್ತಾನೆ ಅಂತ ಗುರು ಪ್ರತಿಮೆಯನ್ನ ಅಂದ್ರೆ ಗುರು ಮೂರ್ತಿಯನ್ನ ಮನಸ್ಸಲ್ಲಿ ದೃಢವಾಗಿ ನಿಲ್ಲಿಸಿ ಅಲ್ಲಿ ವಾಜರಾಜರನ್ನ ವಾಯುದೇವರನ್ನ ಅಲ್ಲಿ ಹಯಗ್ರೀವ ದೇವರನ್ನ ಚಿಂತನೆ ಮಾಡುತ್ತಾ ನೀನೇ ನನಗೆ ನಿಯಾಮಕ ಅಂತ ಗುರುಗಳಂತರ್ಯಾಮಿ ಭಗವಂತನನ್ನ ಉಪಾಸನೆ ಶುರು ಮಾಡಿದರೆ ನಮಗೆ ಮಿಕ್ಕದ್ದೆಲ್ಲ ಅಂದ್ರೆ ನಮಗೆ ಒಂದು ವೇಳೆ ಏನೇನು ನಮಗೆ ಚಿಂತನೆ ಬರಬೇಕು ಅಥವಾ ಏನೇನು ಉಪಾಸನಾ ರೀತಿಗಳು ಬರಬೇಕು ಅವೆಲ್ಲವನ್ನೂ ಭಗವಂತ ಪೂರ್ಣ ಅನುಗ್ರಹ ಮಾಡುತ್ತಾನೆ. ಮುಂದೆ ಹೇಳ್ತಾ ಇದ್ದಾರೆ, ವಾದೀಭ ಮೃಗ ರಾಜೋಹಂ ವಾದಿರಾಜೋ ಹರಿಂ ಭಜೆ ಅನೇಕ ಮೂರ್ತಿಭಿರ್ಯುಕ್ತ ಸ್ಥೌಲ್ಯ ಸೌಕ್ಷ್ಮ್ಯಾಧಿಭಿರ್ವೃತ ಅಣಿಮಾದ್ಯಷ್ಟ ಸಿದ್ಧೋಹಂ ಹಯಗ್ರೀವಸ್ಯ ಚಾಜ್ಞೆಯ. ಇಲ್ಲಿ ಹೇಳ್ತಾ ಇದ್ದಾರೆ, ವಾದೀಭ ಮೃಗ ರಾಜೋಹಂ ವಾದಿರಾಜೋ ಹರಿಂ ಭಜೆ, ನಾನು ವಾದಿರಾಜ. ವಾದೀಭ ಮೃಗ ರಾಜೋಹಂ, ವಾದಿಗಳೆಂಬ ಮದಿಸಿದ ಆನೆಗಳಿಗೆ ನಾನು ಮೃಗರಾಜ, ಸಿಂಹನಂತೆ ಇದ್ದೇನೆ, ವಾದಿರಾಜ ನಾನು. ಅದಕ್ಕೆ ಸಿಂಹನಾದ ನರಸಿಂಹನನ್ನು ಭಜನೆ ಮಾಡಿ ನಾನು ಹೀಗಾಗಿದ್ದೇನೆ. ಇಲ್ಲಿ ಹೇಳ್ತಾ ಇದ್ದಾರೆ, ವಾದೀಭ ಮೃಗರಾಜ ವಾದಿರಾಜ ಅಂದ್ರೆ ವಾದಿರಾಜ ಶಬ್ದಕ್ಕೆ ಅರ್ಥ ಏನು ಎಂಬುದಕ್ಕೆ ವ್ಯಾಖ್ಯಾನಕಾರ ಹೇಳ್ತಾರೆ, ತತ್ವ ನಿರ್ಣಯವತಾಂ ಸಚ್ಚಿಶ್ವೋಪದೇಷ್ಟೃಣಾಂ ಮಧ್ಯೆ ರಾಜ ಶ್ರೇಷ್ಠ ಇತಿ ವಾದಿರಾಜ. ಅಂದರೆ ತತ್ವ ನಿರ್ಣಯ ಇರತಕ್ಕಂಥ ಒಂದು ಸಚ್ಚಿಶ್ಚರಿಗೆ ಉಪದೇಶ ಮಾಡತಕ್ಕಂಥ ಯಾರ ಗುಂಪಿರುತ್ತೋ, ಸಜ್ಜನರಿಗೆ ಉಪದೇಶ ಮಾಡುವ ಗುಂಪು, ತತ್ವ ನಿರ್ಣಯ ಇರತಕ್ಕಂಥ ಗುಂಪು, ಅಂಥ ಗುಂಪಿನಲ್ಲಿ ಶ್ರೇಷ್ಠರಾದವರು ಅದಕ್ಕೆ ವಾದಿ ರಾಜರು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ದುರ್ವಾದಿ ಇಭಾನಾಂ ಮೃಗರಾಜ ವಾದಿರಾಜ, ಅಂದ್ರೆ ದುರ್ವಾದಿಗಳೆಂಬ ಈ ವಾದಿಗಳು ಯಾರಿದ್ದಾರೆ ಅವರಿಗೆ ರಾಜ, ಅವರನ್ನು ಸಂಹಾರ ಮಾಡತಕ್ಕಂಥ ಮೃಗರಾಜ, ಆದ್ದರಿಂದ ವಾದಿರಾಜ ಅಂತ ಹೇಳ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಅನೇಕ ಮೂರ್ತಿಭಿರ್ಯುಕ್ತ ಸ್ಥೌಲ್ಯ ಸೌಕ್ಷ್ಮ್ಯಾದಿಭಿರ್ವೃತ ಅಣಿಮಾದಿ ಅಷ್ಟ ಸಿದ್ಧೋಹಂ ಹಯಗ್ರೀವಸ್ಯ ಚ ಅಗ್ನಯ. ಇಲ್ಲಿ ಹೇಳುತ್ತಾರೆ, ಮಮ ಇಂದ್ರಪದ ಯೋಗ್ಯತ್ವಂ ಕಥಂ. ಪ್ರಶ್ನೆ ಮಾಡಿ, ವಿಪ್ರಣ ಪ್ರಶ್ನೆ, ನನಗೆ ಇಂದ್ರಪದ ಯೋಗ್ಯತ್ವ ಹೇಗೆ? ಸಾಂಶತ್ವಸ್ಯ ಅಣಿಮಾದಿ ಅಷ್ಟೈಶ್ವರ್ಯ ದೇಹೆ ಚ ಅನುಪರಂಭಾತ್ ಇತ್ಯತಃ ಹೇಳ್ತಾರೆ. ಅಲ್ಲ, ನೀವೇನು ನನ್ನ ಇಂದ್ರಪದ ಯೋಗ್ಯ ಅಂತ ಹೇಳ್ತಾ ಇದ್ದೀರಾ, ಆದರೆ ಇಂದ್ರಪದ ಯೋಗ್ಯರಾದವರು ಹೇಗಿರಬೇಕು? ಸಾಂಶರಾಗಿರಬೇಕು. ಸಾಂಶರಾದವರಿಗೆ ಅಣಿಮಾದಿ ಅಷ್ಟೈಶ್ವರ್ಯಗಳಿರಬೇಕು. ಚಿಕ್ಕವರಾಗಬಹುದು, ದೊಡ್ಡವರಾಗಬೇಕು, ಏನ್ ಬೇಕಾದ್ರೆ ಆಗ್ಲಿಕ್ಕೆ ಶಕ್ತಿ ಇರಬೇಕು ಅವರಿಗೆ. ಇಂದ್ರದೇವರಿದ್ದಾರೆ, ಚಿಕ್ಕ ಪದಾರ್ಥದಲ್ಲಿ ಚಿಕ್ಕ ರೂಪದಲ್ಲಿ ಇರ್ತಾರೆ, ದೊಡ್ಡ ಪದಾರ್ಥದಲ್ಲಿ ದೊಡ್ಡ ರೂಪದಲ್ಲಿ ಇರ್ತಾರೆ, ಬೇಕಾದ್ರೆ ದೊಡ್ಡ ಆಕಾರದಲ್ಲಿ ಕಾಣಿಸ್ತಾರೆ, ಚಿಕ್ಕ ಆಕಾರದಲ್ಲೂ ಕಾಣಿಸ್ತಾರೆ. ಆದರೆ ಅವರದ್ದೇ ರೂಪ ಇಲ್ಲಿ ಮನುಷ್ಯರಾಗಿ ಹುಟ್ಟಿ ಬಂದಿದ್ರೆ ಆ ರೂಪಕ್ಕೆ ಅಣಿಮಾದಿ ಅಷ್ಟ ಸಿದ್ಧಿಗಳು ಯಾವುದೂ ಇರಲ್ಲ. ಅದಕ್ಕೆ ಹೇಳ್ತಾರೆ, ನೀವು ನನ್ನ ಇಂದ್ರಪದ ಯೋಗ್ಯ ಅಂತ ಹೇಳ್ತೀರಲ್ಲ, ಸಾಂಶತ್ವ, ನಾನು ಸಾಂಶನಾಗಿರ್ಬೇಕು. ಹಾಗಾದ್ರೆ ಸಾಂಶನಾಗಿದ್ರೆ ಅಣಿಮಾದಿ ಅಷ್ಟೈಶ್ವರ್ಯ ಇರಬೇಕಲ್ಲ, ಅನುಪರಂಭ ಅದನ್ನು ಕಾಣಿಸ್ತಾ ಇಲ್ಲ ನನಗೆ. ಅವಾಗ ಹೇಳ್ತಾರೆ ಅದಕ್ಕೆ ಅನೇಕ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅನೇಕ ಮೂರ್ತಿಭಿರ್ಯುಕ್ತ ಸ್ಥೌಲ್ಯ ಸೌಕ್ಷ್ಮಾದಿಭಿರ ವೃತೋಭವ. ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಯುಗಾನುಸಾರಾತ್ ಮಾನುಷತ್ವ ದಶಾಯಾಂ ಗುಣಾನಾಂ ಅನುಪರಂಭೇಪಿ ತದ್ ಯೋಗ್ಯ ಕಾಲೇ ಅಂಶಿ ರೂಪೇಣ ಅನೇಕ ರೂಪತ್ವಂ ಅಣಿಮಾದಿಕಂ ಚ ಭವತಿ ಇತಿ ಭಾವ. ಇಲ್ಲಿ ಹೇಳ್ತಾರೆ ನೋಡಯ್ಯ, ನಾನಂತೂ ಅಣಿಮಾದಿ ಅಷ್ಟಸಿದ್ಧ, ಅಷ್ಟಸಿದ್ಧಿಗಳನ್ನ ಪಡೆದಂತ ಸಿದ್ಧ. ಅಷ್ಟೇ ಅಲ್ಲ, ಸ್ಥೌಲ್ಯ ಸೌಕ್ಷ್ಮ್ಯಾದಿ ಬರುತ್ತ ಸ್ಥೂಲವಾದ ರೂಪಗಳು ಸೂಕ್ಷ್ಮ ರೂಪಗಳಿಂದ ನಾನು ಕೂಡಿಕೊಂಡಿದ್ದೇನೆ. ನಿನ್ನ ಬಿಂಬನಾದ ನಾನೇ ಹಾಗಿದ್ದರೆ ಪ್ರತಿಬಿಂಬನಾದ ನೀನು ಹಾಗೆ ಇರಬೇಕಲ್ಲ. ಅದರಿಂದ ಅಲ್ಲ, ಇವಾಗಿಲ್ಲ ಅಲ್ಲ ಅಂದ್ರೆ ಯುಗ ಕಲಿಯುಗದಲ್ಲಿ ಹುಟ್ಟಿದ್ದೀಯ, ಯುಗದ ಅನುಸಾರವಾಗಿ ಮಾನುಷತ್ವವನ್ನ ಪಡೆದಾಗ, ಮನುಷ್ಯ ಜನ್ಮವನ್ನ ಪಡೆದಾಗ ಈ ಗುಣಗಳು ಯಾವುದು ನಿನ್ನಲ್ಲಿ ಕಾಣದಿದ್ದರೂ ಕೂಡ ತದ್ ಯೋಗ್ಯ ಕಾಲೇ, ಅಂದರೆ ಮುಂದೆ ವಿಶೇಷವಾದ ಅಪರೋಕ್ಷ ಜ್ಞಾನಾದಿಗಳು ಆದಾಗ ಅಥವಾ ಈ ರೂಪ ಅಂಶ ಅಂಶಿಯಿಂದ ಸೇರಿದಾಗ ವಿಶೇಷವಾಗಿ ಪ್ರಕಟ ಆಗುತ್ತೆ, ಅನೇಕ ರೂಪತ್ವ ಅಣಿಮಾದಿಕ ಎಲ್ಲವೂ ಕೂಡ ಬರುತ್ತೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಸ್ವಸ್ಯ ಅಣಿಮಾದಿ ಸಿದ್ಧತ್ವ ಜ್ಞಾನಂ ವಿಪ್ರಸ್ಯ ಅಣಿಮಾದಿ ಸಿದ್ಧತ್ವ ಜ್ಞಾನಂ ವಿಪ್ರಸ್ಯ ಅಣಿಮಾದಿ ಪ್ರಾಪಕಮಿತಿ ಭಾವೇನ ಅಣಿಮಾದೀತಿ ಹೇಳ್ತಾರೆ. ಇಷ್ಟೇನಯ್ಯ, ನಿನಗೆ ಸ್ವರೂಪದಲ್ಲಿ ಯೋಗ್ಯತೆ ಇದೆ, ಅಣಿಮಾದಿ ಅಷ್ಟಸಿದ್ಧಿಗಳು ನಿನಗಿವೆ, ಈ ಮಾನುಷತ್ವ ದಶಾದಲ್ಲಿ ಇಲ್ಲ. ನಿನ್ನ ಬಿಂಬರಾದಂಥ ನನ್ನಲ್ಲೂ ಹೀಗೆ ಇವೆ. ಅದನ್ನು ಚಿಂತನೆ ಮಾಡಿದರೆ ಆಯಿತು, ನನ್ನಲ್ಲಿ ಅಣಿಮಾದಿ ಅಷ್ಟಸಿದ್ಧಿಗಳು ಇವೆ, ನಿನ್ನಲ್ಲೂ ಇವೆ, ಪ್ರತಿಬಿಂಬನಾದ ನಿನ್ನಲ್ಲೂ ಇವೆ ಅಂತ ಚಿಂತನೆ ಮಾಡುತ್ತಾ ಬಂದರೆ ನಿನ್ನಲ್ಲೂ ಅದು ಅಂದ್ರೆ ಒಳಗಿದ್ದದ್ದು ಹೊರಗೆ ಬರಲಿಕ್ಕೆ ಶುರು ಆಗುತ್ತೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಹಾಗೆ ಹೇಳ್ತಾರೆ, ಅಕೃತ ಕಾಮ್ಯೋಪಾಸನಸ್ಯ ಕಥಂ ಅಣಿಮಾದಿ. ಅಲ್ಲ, ಅಣಿಮಾದಿ ಅಷ್ಟಸಿದ್ಧಿಗಳು ನಿಮಗಿವೆ ಅಂತ ಹೇಳ್ತೀರಾ, ನನಗಿವೆ ಅಂತ ಹೇಳ್ತೀರಾ? ನೀವು ಕಾಮ್ಯ ಉಪಾಸನೆ ಮಾಡಲಿಲ್ಲ. ಏನು ಅಣಿಮಾದಿ ಅಷ್ಟಸಿದ್ಧಿಗಳು ಬೇಕು ಅಂತ ದೇವರು ಉಪಾಸನೆ ಮಾಡಿದವ ನೀವಲ್ಲ, ಹಾಗೆ ನಾನು ಹಾಗೆ ಮಾಡಿದವನಲ್ಲ. ಮತ್ತೆ ಆ ಸಿದ್ಧಿಗಳು ಹೇಗ್ ಬರುತ್ತೆ ಅಂದ್ರೆ, ಹಯಗ್ರೀವಸ್ಯ ಚಾಗ್ನಯ, ಭಗವಂತನ ವಿಶೇಷ ಅನುಗ್ರಹದಿಂದ. ಇನ್ನು ಹೇಳ್ತಾ ಇದ್ದಾರೆ, ಶ್ರೀಕೃಷ್ಣಾಗ್ನಯ ಭೀಮಕೃತ ಅಸ್ತ್ರ ಪ್ರಯೋಗವತ್ ಹಯಗ್ರೀವಾಗ್ನಯ ಕೃತ ಸಾಧನಸ್ಯ ಸ್ವಭಾವತಶ್ಚ ಅಣಿಮಾದಿ ಸಿದ್ಧತ್ವ ಉಪಪತ್ತೇ ಇತಿ ಭಾವ. ಇಲ್ಲಿ ಹೇಳ್ತಾ ಇದ್ದಾರೆ ಹೇಗೆ ಶ್ರೀಕೃಷ್ಣ ಆಜ್ಞೆಯಿಂದ ಭೀಮಸೇನ ಅಸ್ತ್ರ ಪ್ರಯೋಗ ಮಾಡಿದರು. ಅಸ್ತ್ರ ಪ್ರಯೋಗ ಮಾಡಿ ತಾವು ಪ್ರಯೋಗ ಮಾಡಿದವರು ಮಾತ್ರ ಅಲ್ಲದೆ ಅಸ್ತ್ರದಲ್ಲೂ ತಾವೇ ಹೋಗಿ ಅಲ್ಲಿ ಸಂಹಾರ ಮಾಡಿ ಬಂದರು. ಆ ರೂಪಗಳ ವಿನ್ಯಾಸ ಶ್ರೀಕೃಷ್ಣಾಜ್ಞೆಯಿಂದ ಬಂತು. ಮನುಷ್ಯರಾಗಿ ಹುಟ್ಟಿದ್ರೂ ಕೂಡ ಸಾಂಶತ್ವದಿಂದ ಅನೇಕ ಕಡೆ ಇರುವುದು ಅವರಿಗೆ ಕೂಡುತ್ತಾ ಇದೆ. ಅಂಥ ಕಾಲಕ್ಕೆ ನಿನಗೂ ಕೂಡ ಹಯಗ್ರೀವನ ಆಜ್ಞೆಯಿಂದ, ವಾಯುದೇವರ ನನ್ನ ಆಜ್ಞೆಯಿಂದ, ಅನುಗ್ರಹದಿಂದ ಇಂಥದ್ದು ಆಯಾ ಕಾಲಕ್ಕೆ ಎಷ್ಟು ಯೋಗ್ಯತೆ ಇರುತ್ತೋ ಅಷ್ಟು ಪ್ರಕಟ ಆಗೇ ಆಗುತ್ತಯ್ಯ, ಚಿಂತೆ ಮಾಡಬೇಡ ಇನ್ನು ಹೇಳುತ್ತಾರೆ. ಇನ್ನ ದೇವರ ಅನುಗ್ರಹದಿಂದ ಇವರಿಗೆ ಬರುವ ಅಂದ್ರೆ ವಾದಿರಾಜರಿಗೆ ಬರುವುದಿಲ್ಲವ ಅದಕ್ಕೆ ಹೇಳುತ್ತಾರೆ. ಹಯಗ್ರೀವಾಜ್ಞೆಯ ಕೃತ ಸಾಧನಸ್ಯ ಸ್ವಭಾವತಶ್ಚ, ನನಗೆ ಸ್ವಭಾವ ಸಿದ್ಧವಾಗಿ ಅಣಿಮಾದಿಗಳಿದೆ. ಅಂದ್ರೆ ಮಿಕ್ಕವರಿಗೆ ಅಣಿಮಾದಿ ಅಷ್ಟಸಿದ್ಧಿಗಳಿರಲ್ಲ, ಅದಕ್ಕಾಗಿ ಅವರು ಪ್ರಯತ್ನ ಪಡ್ತಾರೆ. ನಾನು ಹಾಗಲ್ಲ, ಮೊದಲೇ ನನ್ನತ್ರ ಇದೆ. ಸಹಜವಾಗಿ ನಮ್ಮ ಹುಟ್ಟಿನಿಂದ ಎಲ್ಲಾ ಋಜುಗಣಸ್ಥರಿಗೆ ಅಣಮಾದಿ ಅಷ್ಟಸಿದ್ಧಿ ಸಹಜವಾಗಿದೆ, ಮತ್ತ ಅದಕ್ಕಾಗಿ ದೇವರಲ್ಲಿ ಉಪಾಸನೆ ಮಾಡಬೇಕಾಗಿಲ್ಲ. ಇನ್ನು ಮುಂದೆ ಹೇಳ್ತಾರೆ, ಪ್ರಾಗುಕ್ತ ವೃಂದಾವನ ಗತತ್ವಾಧಿಕಂ ಉಪಸಂಹೃತ್ಯ ಧ್ಯಾತವ್ಯಂ ಇದು ಸೂಚಯಿತು ಮಹ ವೃಂದಾವನೇ ಚ. ಅದಕ್ಕೆ ಹೇಳ್ತಾ ಇದ್ದಾರೆ, ಏನು ಮುಂದೆ ಹೇಳ್ತಾರೆ, ವೃಂದಾವನೇ ಮಮ ವೃಂದಾವನೇ ಚ ಮಮ ನಂದನ ಕಾನನೇ ಚ ಕೈಲಾಸ ಮೇರು ಶಿಖರೇಶು ತಥೈವ ನಾಕೇ ಸತ್ಯಾಖ್ಯ ದಿವ್ಯ ಭವನೇ ಚ ವಿರಿಂಚಿ ರಮ್ಯೇ ದಿವೇ ಚರಾಮಿ ಹರಿಣ ಸಹ ದಿವ್ಯ ಧಾಮ್ನೇ. ಬ್ರಹ್ಮೇಶ ಶಕ್ರ ಸುರಕಾರ್ಯ ದುರಂಧರೈಶ್ಚ ದೇವೈಹಿ ಸಮಸ್ತ ಯತಿಭಿಃ ಪತಿಭಿಃ ಸುರಾಣಾಂ ದೃಷ್ಟ್ವಾ ರಥೋತ್ಸವ ವರಂ ಸುರವರ್ಯ ಕಾರ್ಯಂ ಸ್ವರ್ಯಾಮಿಷಶ್ವದವನಾತ್ ಸುಚಿರಾಯ ಜೀವ. ಇದು ಚೆನ್ನಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ಏನದು ಅಂದ್ರೆ ಎಲ್ಲಾ ಕಡೆ ನಾನು ಎಲ್ಲೆಲ್ಲಿದ್ದೇನೆ ಎಂಬುದು ಇದು ಜಪಕಾಲಕ್ಕೆ ಭಗವ ವಾದರಾದರೆ ಚಿಂತನೆ. ಎಲ್ಲೆಲ್ಲಿದ್ದಾರೆ ಅಂದ್ರೆ ಹೇಳ್ತಾರೆ, ವೃಂದಾವನೇ ಹೌದು, ಈ ವೃಂದಾವನದಲ್ಲಿ ನಂದನ ಕಾನನೇ ಚ ಮಮ ವೃಂದಾವನೆ ನನ್ನ ವೃಂದಾವನದಲ್ಲಿ ನಾನಿದ್ದೇನೆ, ಹಾಗೆ ಸ್ವರ್ಗಲೋಕದಲ್ಲಿರುವ ನಂದನವನದಲ್ಲೂ ಇದ್ದೇನೆ, ಹಾಗೆ ಕೈಲಾಸ ಪರ್ವತದಲ್ಲಿ ಮೇರು ಪರ್ವತದಲ್ಲಿ ಹಾಗೆ ಸ್ವರ್ಗಲೋಕದಲ್ಲಿ. ಆ ಸ್ವರ್ಗಲೋಕ ನಂದನವನ ಬೇರೆ ಬೇರೆಯಾಗಿ ಹೇಳಿದ್ದಾರೆ. ಸತ್ಯಾಖ್ಯ ದಿವ್ಯ ಭವನೇ ಚ ವಿರಿಂಚಿ ರಮ್ಯೇ ಆ ಬ್ರಹ್ಮದೇವರು ಸಂತೋಷವಾಗಿರತಕ್ಕಂಥ ಸತ್ಯಲೋಕದಲ್ಲಿ ಆ ಸತ್ಯಲೋಕದ ಭವನದಲ್ಲಿ. ಅಷ್ಟೇ ಅಲ್ಲ ಮುಂದೆ ಹೇಳ್ತಾ ಇದ್ದಾರೆ, ದ್ವೀಪೇ ಚರಾಮಿ ಅಂದ್ರೆ ಹೇಳ್ತಾರೆ ದಿವ್ಯ ನಾಮ್ನಿ ದ್ವೀಪೇ ಶ್ವೇತದ್ವೀಪೇ ಅಂದ್ರೆ ಶ್ವೇತದ್ವೀಪ ಅನಂತಾಸನ ವೈಕುಂಠ ಮೂರು ಲೋಕಗಳಲ್ಲಿ ಹರಿಣಾಸಹ ಚರಾಮಿ ಇತ್ಯನ್ವಯ ದೇವರ ಜೊತೆಗಿದ್ದುಕೊಂಡು ನಾನು ವಿಶೇಷವಾಗಿ ಆತನ ಜೊತೆಗೆ ತಿರುಗಾಡುತ್ತೇನೆ ಅಂತ ತಿಳಿಸಿಕೊಡ್ತಾ ಇದ್ದ. ಇನ್ನ ಮುಂದೆ ಹೇಳ್ತಾರೆ, ಬ್ರಹ್ಮೇಶ ಅಂದ್ರೆ ಹೇಳ್ತಾರೆ ವಿಪ್ರಸ್ಯ ಭಾವಿ ವೈಭವ ಮಾಹ. ಇನ್ನ ಬ್ರಾಹ್ಮಣ ಸ್ವಪ್ನದಲ್ಲಿ ಈ ಶ್ಲೋಕ ಕೇಳುತ್ತಾ ಇದ್ದ. ಮುಂದೆ ಆ ಬ್ರಾಹ್ಮಣ ವೃಂದಾವನಾಚಾರ್ಯರಾಗಿ ಬಂದಾಗ ರಥೋತ್ಸವ ಮಾಡಬೇಕು. ಆ ಮುಂದೆ ಬರತಕ್ಕಂತಹ ವೈಭವವನ್ನ ಹೀಗೆ ತಿಳಿಸಿಕೊಡ್ತಾ ಇದ್ದಾರೆ. ಏನದು, ಉಕ್ತ ಸತ್ಯಲೋಕಾದೌ ಸ್ಥಿತೇನ ಬ್ರಹ್ಮಣ ಕೈಲಾಸಗತೇನ ಶಿವೇನ ಸ್ವರ್ಗಾಧೀಶೇನ ಶಕ್ರೇಣ ತದನ್ಯೈ ದೇವೈ ಸುರಕಾರ್ಯ ದುರಂಧರೈ ಗಂಧರ್ವಾದಯ ವೃಂದಾವನಸ್ಥೈ ಯತಿರೂಪೈ ಸುರಾಣಾಂ ಪತಿಭಿಶ್ಚ ಸಹ. ಅದಕ್ಕೆ ಹೇಳ್ತಾ ಇದ್ದಾರೆ, ಇಲ್ಲಿ ವೃಂದಾವನಾಚಾರ್ಯರು ವಿಶೇಷವಾಗಿ ರಥೋತ್ಸವವನ್ನು ಮಾಡಿದರು. ಎಂಥ ರಥೋತ್ಸವ, ರಥೋತ್ಸವ ವರ ಶ್ರೇಷ್ಠವಾದ ರಥೋತ್ಸವ ಮಾಡಿದರು. ಆ ಅದಕ್ಕೆ ಹೇಳುತ್ತಾರೆ, ಇಂದ್ರಾದಿಭಿ ಕರ್ತುಂ ಯೋಗ್ಯಂ ಅಂದ್ರೆ ಸತ್ಯಲೋಕದಲ್ಲಿರುವ ಬ್ರಹ್ಮದೇವರು ರುದ್ರ ಮತ್ತು ಕೈಲಾಸದಲ್ಲಿರುವ ರುದ್ರದೇವರು ಇಂದ್ರಲೋಕದಲ್ಲಿರುವ ಇಂದ್ರದೇವರು ಹಾಗೆ ಮಿಕ್ಕ ದೇವತೆಗಳು ಗಂಧರ್ವರು ಅವರೆಲ್ಲರೂ ಯತಿರೂಪಗಳಿಂದಲೇನೆ ವೃಂದಾವನದಲ್ಲಿದ್ದಾರೆ. ತ್ರಿಕೋಟಿ ಯತಿಭಿಸ್ಸಾಕಂ ರಟಾಮಿ ತವ ಮಂದಿರೆ ಅಂತ ಹೇಳುತ್ತಾರೆ. ಮೂರು ಕೋಟಿ ಯತಿರೂಪಗಳಿಂದ ಎಲ್ಲರೂ ಇದ್ದಾರೆ. ಅಂಥ ಸುರಪತಿಗಳು ಎಲ್ಲಾ ಸುರವರ್ಯರ ಕಾರ್ಯ ದೇವತೆಗಳು ಮಾಡತಕ್ಕಂಥ ಕಾರ್ಯ ಈ ರಥೋತ್ಸವ. ಅಂದ್ರೆ ಅವ್ರು ಮಾಡೋ ರೀತಿ ಬೇರೆ, ನಾವು ಒಂದು ರಥದಲ್ಲಿ ದೇವರು ಕೂಡಿಸಿ ಸೆಳೆದು ಹಾಕ್ಬಿಡ್ತೀವಿ, ಅದಲ್ಲ ಆ ಭಗವಂತನ ಚಿಂತನ ಅಪೂರ್ವವಾಗಿರತಕ್ಕಂಥ ಇದೆಲ್ಲ ಆ ದೊಡ್ಡವರಿಗೆ ಸಲ್ಲುತ್ತೆ. ಅಂಥ ತತ್ಪದ ಯೋಗ್ಯೇನ ತ್ವಯಾ ಕಾರ್ಯಂ ಅದಕ್ಕೆ ಯೋಗ್ಯರಾದ ನೀನು ಮಾಡ್ತೀಯಪ್ಪ, ನಿನ್ನಿಂದ ಅವ್ರು ಮಾಡಿಸ್ತಾರೆ, ನೀನಲ್ಲಿ ನಿಂತು ಮಾಡ್ತೀಯ. ಅದರಿಂದ ರಥೋತ್ಸವ ವರಂ ದೃಷ್ಟ್ವಾ ಸ್ವರಿಯಾಮಿ ನಾನು ವಿಶೇಷವಾಗಿ ಆ ರಥೋತ್ಸವವನ್ನ ನೀನು ಮಾಡಿಸಿದ್ದನ್ನ ನೋಡಿ ಸ್ವರ್ಗಲೋಕಕ್ಕೆ ಹೊರಡುತ್ತೇನೆ. ಸ್ವರ್ಗಲೋಕ ಅಂದ್ರೆ ಎರಡು, ಅಂದರೆ ಸ್ವರ್ಣಾಮಕ ಭಗವಂತನ ಲೋಕ ಯಾವುದು, ಮೋಕ್ಷ ಭಗವಂತನ ಸನ್ನಿಧಾನಕ್ಕೆ ಹೊರಡುತ್ತೇನೆ ಅಥವಾ ಸ್ವರ್ಗಲೋಕ ಎಲ್ಲ ಕಡೆ ನಾನು ಒಂದು ರೂಪದಲ್ಲಿದ್ದೇನೆ. ಆದ್ದರಿಂದ ಶಶ್ವದವನ ಶುಚಿರಾಯ ಜೀವ ಅಂತ ಹೇಳ್ತಾರೆ. ಮಯಾ ಕೃತಾದ ಶಶ್ವದವನಾದ ನಿನ್ನ ಸದಾಕಾಲ ನಾನು ರಕ್ಷಣೆ ಮಾಡುತ್ತೇನೆ, ನಾನು ರಕ್ಷಣೆ ಮಾಡಿದ್ದರಿಂದ ನೀನು ಚೆನ್ನಾಗಿರಪ್ಪ ಅಂತ ಬ್ರಾಹ್ಮಣನಿಗೆ ಸದಾ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಇನ್ನ ವಾದಿರಾಜನ ಅಪರೂಪದ ಸಮರ್ಥ್ಯವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ನಿತ್ಯವೂ ಚಿಂತನೆ ಮಾಡಬೇಕಾದ ಕ್ರಮ ಹೇಗೆ ಅಂದರೆ, ಹೇಗೆ ರಾಮಾಯಣಾದಿ ಭಾರತಾದಿಗಳನ್ನು ನೋಡಿದಾಗ ರಾಮಚಂದ್ರ ಇದ್ದ, ಮನುಷ್ಯನಂತೆ ಬಂದ, ಎಲ್ಲಾ ದುಃಖಗಳು ಬಂತು ಸಹನ ಮಾಡಿಕೊಂಡ, ತೋರಿದ ನಾನು ಮನುಷ್ಯನಂತೆ ಬಂದು ಇವೆಲ್ಲ ದುಃಖಗಳನ್ನು ಸಹಿಸಿ ಚೆನ್ನಾಗಿದ್ದು ಹೊರಟಿದ್ದೇನೆ, ನನ್ನಂತೆ ನೀವಿರಿ. ಅವಾಗ ಯಾರಾದರೂ ಕೇಳಿದರೆ, ಸ್ವಾಮಿ ನೀ ದೇವನಯ್ಯ, ನಿನ್ ದುಃಖವೇ ಇಲ್ಲ, ದುಃಖ ಬಂದರೂ ನಿಂಗೇನು ತಾಕಲ್ಲ, ಅದಕ್ಕೆ ಚೆನ್ನಾಗಿದ್ದೀಯ, ನಾವು ದುಃಖ ಪಡೋರು, ನಮ್ಮಂಥ ನೀನು ನಮ್ಮಂಥವನೇ ಆಗಿದ್ದು ನಮ್ಮಂತೇನೆ ನೀ ಆ ದುಃಖಗಳು ಬಂದಾಗ ಸರಿಯಾಗಿ ನಿಂತಿದ್ದು ನಮಗೆ ಉಪದೇಶ ಕೊಟ್ರೆ ಹೌದಪ್ಪ ನಮ್ಮಂಥವನೇ ಚೆನ್ನಾಗಿದ್ದಾನೆ ನಾವು ಇರ್ಬೋದು ಅಂತ. ನೀ ದೇವ, ನೀ ಚೆನ್ನಾಗಿರ್ಬೋದು, ನಮ್ಮಂಥವನಾಗಿಲ್ಲ, ನೀ ಮಾಡಿಲ್ಲ, ಅದಕ್ಕೆ ಇಷ್ಟು ಅವತಾರ ತಗೊಂಡು ತೋರಿದ್ದಲ್ಲ ವ್ಯರ್ಥ ಆಯ್ತಲ್ಲ ಅಂದ್ರೆ, ನಾನು ಹಾಗೆ ಹೇಳಲಿಕ್ಕೆ ಬಂದಿಲ್ಲ, ನಾನು ಹೀಗೆ ಇದ್ದು ತೋರಿಸಿದ್ದೇನೆ, ನೀವು ಹೀಗಿರಬೇಕು, ನಿಮಗಾಗಲ್ಲ, ನಮಗೆ ಗೊತ್ತದು, ಇರಬೇಕಾ, ನಿಮ್ಮೊಳಗೆ ನಾನಿದ್ದೇನೆ ಬಿಂಬರೂಪಿಯಾಗಿ, ನನ್ನ ಪಾದವನ್ನ ಹಿಡಿದರೆ ನಿಮ್ಮನ್ನು ಈ ರೀತಿ ಇರುವಂತೆ ನಾನು ಮಾಡುತ್ತೇನೆ. ಹೌದಾ, ಇಷ್ಟು ದೇವರು ಉಪದೇಶ ಕೊಟ್ಟರೆ ಅದೇ ವಾದಿರಾಜರು ಹೇಳ್ತಾ ಇದ್ದಾರೆ ಎಂತ, ನಿಮ್ಮೊಳಗೆ ನಾನಿದ್ದೇನೆ, ನಾನು ಹೇಳಿದಂತೆ ನಿಮ್ಮಿಂದ ಕಾರ್ಯಗಳೆಲ್ಲ ನಾನೇ ನಿಂತು ಮಾಡಿಸ್ತೇನೆ, ಹೆದರಬೇಡಿ. ವಾದಿರಾದರು ಹೀಗೆ ಹೇಳಿದ್ರಪ್ಪ ಹಾಗೆ ಮಾಡ್ಬೇಕಂತ ಹೇಗೆ ಮಾಡ್ಬೇಕು, ಚರ್ಚೆ ಇಲ್ಲ, ವಾದಿರಾದರು ಹೇಳಿದ್ರು ಅವರೇ ಮಾಡಿಸ್ತಾ ಇದ್ದಾರೆ, ಅವರಿಗೆ ಶರಣಾಗತರಾದರೆ ಮುಗೀತು ಅಂತ. ಕರ್ತುಂ ಚ ಕರ್ತುಮಪ್ಯೇವ ಮನ್ಯಥಾ ಕರ್ತುಮೇವ ಚ ಸಮರ್ಥೋಹಂ ನ ಸಂದೇಹಶ್ಚೇಶ್ವರಶ್ಚ ಸದಾಜ್ಞಯ. ಇಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಮಾನುಷತ್ವ ದಶಾಯಾಂ ದುರ್ಘಟತ್ವೇನ ಪ್ರತೀಯಮಾನಸ್ಯಾಪಿ, ದುರ್ಘಟತ್ವೇನ ಪ್ರತೀಯಮಾನಸ್ಯಾಪಿ ಇಂದ್ರಪದಸ್ಯ ದಾನೇ ಸಮರ್ಥೋಹಂ ಇತಿ ನಿಶ್ಚಯ ಉತ್ಪಾದಯಿತ ಮಾಹ ಕರ್ತುಮಿತಿ ಅಲ್ಲಿ ಹೇಳ್ತಾರೆ. ಅಲ್ಲ ಸ್ವಾಮಿ, ನನಗೇನೋ ಇಂದ್ರಪದ ಯೋಗ್ಯ ಅಂತ ಹೇಳಿ ಇಂದ್ರ ಪದವಿ ನನಗೆ ಬರಲಿಕ್ಕೆ ನಾನೇ ಅನುಗ್ರಹ ಮಾಡ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಾ, ನನಗೆ ಇಂದ್ರಪದ ಬರುತ್ತೋ ಇಲ್ಲೋ, ನಿಮ್ಗೆ ಕೊಡೋ ಯೋಗ್ಯತೆ ನಿಮಗಿದೆಯಾ ಅಲ್ವಾ, ಆ ಕ್ವಶನ್ ನಾವೆಂದು ಮಾಡಲ್ಲ. ನನಗೆ ಇದು ಬರುತ್ತೆ ಅದು ಬರುತ್ತೆ ಹೇಳ್ತೀರಾ, ಕೊಡೋ ಯೋಗ್ಯತೆ ನಿಮ್ಮಲ್ಲಿ ಇದೆಯಾ, ಅದಕ್ಕೆ ಹೇಳ್ತಾರೆ ಕರ್ತುಂ ಚ ಕರ್ತುಮ ಅಪ್ಯೇವ ಅನ್ಯಥಾ ಕರ್ತುಮೇವ ಚ, ಇದಕ್ಕೆ ಹೇಳ್ತಾ ಇದ್ದಾರೆ ಕರ್ತುಂ ಸಾಮರ್ಥ್ಯ, ಏನಂದುಕೊಂಡರೆ ಅದನ್ನ ಮಾಡುವ ಸಾಮರ್ಥ್ಯ ನನಗಿದೆ, ಇನ್ನ ಅಕರ್ತುಂ ಯಾವುದು ಬೇಡ ಅಂದುಕೊಂಡ್ರೆ ನಿಲ್ಲಿಸುವ ಸಾಮರ್ಥ್ಯ ನನಗಿದೆ, ಅನ್ಯಥಾ ಕರ್ತುಮಪಿ ಸಾಮರ್ಥ್ಯಂ. ಹೌದಾ, ಅಂದ್ರೆ ಹಾ ಭಗವಂತ ಆಜ್ಞಾ ಪ್ರಕಾರ ಹೇಗೆ ನಡೆಯಬೇಕಾಗಿತ್ತು ಅದಕ್ಕೆ ವಿಪರೀತವಾಗಿ ನಡೆಸಲಿಕ್ಕೂ ನನಗಾಗುತ್ತೆ. ಇದೆಲ್ಲ ಸರಸಭಾರತಿ ವಿಲಾಸೆ ವಿವೃತಂ, ಸರಸಭಾರತಿ ವಿಲಾಸದಲ್ಲಿ ಚೆನ್ನಾಗಿ ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ ಇದು ಹೇಗಪ್ಪ ಸಾಧ್ಯ ಅಂದ್ರೆ, ಈಶ್ವರಸ್ಯ ಸದಾಜ್ಞಯ, ನನ್ನ ಸ್ವಾಮಿ ಹಯಗ್ರೀವ ಇದ್ದಾನಲ್ಲ ಆತನ ಆಜ್ಞೆಯಿಂದ ಏನು ಬೇಕಾದರೂ ನಾನು ಮಾಡಬಲ್ಲೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಏನು ಬೇಕಾದರೂ ಮಾಡುವುದು ಅಂದ್ರೆ ದೇವರ ಅಪ್ಪಣೆ ಪ್ರಕಾರ ದೇವರ ಇಚ್ಛಾನುಸಾರ ನಾನು ಏನು ಬೇಕಾದರೂ ಮಾಡಬಲ್ಲೆ. ಈಶ್ವರಸ್ಯ ಸದಾಜ್ಞಯ ಅಂತ ಹೇಳಿದರು, ಈಶ್ವರನ ಸದಾ ಆಜ್ಞಾ ಯಾರಿಗಿರುತ್ತೆ, ರುಜುಗಣಸ್ಥರಿಗೆ ಮಾತ್ರ, ಅದಕ್ಕೆ ನಾನು ರುಜುಗಣಸ್ಥ ಅಂತ ತೋರಿಸಿಕೊಡ್ತಾ ಇದ್ದ. ಇನ್ನ ಮುಂದೆ ಹೇಳ್ತಾ ಇದ್ದ, ಇಂದ್ರ ಪದ ಪ್ರಧಾನೇ ಸಮರ್ಥಶ್ಚೇತ್ ಇದಾನೀಂ ಅಭಿಮತ ಸಂಪದ ಪ್ರಧಾನಂ ಕಿಮರ್ಥಂ ಇತ್ಯತಃ ಅಹಮಿತಿ ಅಹಂ ಮಹಾನುಭಾವಶ್ಚ ಸರ್ವಸಂಪದ್ವಿಧಾಯಕಃ ಕಾಲಶ್ಚಾಯಂ ಕಲಿರಿತಿಃ ಔದಾಸೀನ್ಯಂ ಕೃತಂ ಮಯಾ. ಚೆನ್ನಾಗಿದೆ. ಇವನಾಗಿ ಇಂದ್ರಪದವನ್ನೇ ಕೊಡೋರಾದರೆ, ಇಂದ್ರಪದವನ್ನೇ ಕೊಡೋರಾದರೆ, ಇಂದ್ರಪದ ಅಂದ್ರೆ ಐಶ್ವರ್ಯ ಭರಿತವಾದಂತಹ ಪದ, ಅಂಥ ಪದವೇ ಕೊಡೋದಾದರೆ ಈಗ ನನಗೆ ದಾರಿದ್ರ್ಯ ಯಾರು ಕೊಟ್ರಿ ಅಂತ ಪ್ರಶ್ನೆ. ಅವ ಹೇಳ್ತಾ ಇದ್ದಾರೆ, ಅಭಿಮತ ಸಂಪದ ಅಪ್ರದಾನ, ಆ ಸಂಪದ ಕೊಟ್ಟಿಲ್ಲಲ್ಲ ಅಂತ ಹೇಳ್ತಾರೆ. ಅಹಂ ಮಹಾನುಭಾವಶ್ಚ ಸರ್ವ ಸಂಪದ್ ವಿಧಾಯಕ, ನಾನು ಎಲ್ಲಾ ತಿಳ್ಕೊಂಡಿರ್ತಕ್ಕಂಥ, ಯಾರಿಗೇನು ಕೊಡಬೇಕೋ ಸಂಪತ್ತು ಕೊಡ್ಲಿಕ್ಕೆ ಯೋಗ್ಯತೆ ಇರತಕ್ಕಂಥವ, ಆದರೆ ನಿನಗೆ ಯಾಕೆ ಕೊಡ್ಲಿಲ್ಲ ಅಂದ್ರೆ ಕಲಿಕಾಲ ಇದು, ಹೆಚ್ಚು ಕೊಟ್ರೆ ಹಾಳಾಗ್ತಾರೆ ಅಂತ ಕೊಡ್ಲಿಲ್ಲ ಅಷ್ಟೇ. ನೀನು ಇಂದ್ರನಾದಾಗ ಆವಾಗ ಸಂಪತ್ತು ಬಂದ್ರೆ ನೀನು ಹಾಳಾಗಲ್ಲ, ಯಾಕೆ ಅದರ ಮೇಲೆ ವೈರಾಗ್ಯ ಇರುತ್ತೆ. ವೈರಾಗ್ಯ ದೇವರು ನೋಡಿ, ಯಾವಾಗ್ಲೂ ಕೂಡ ನಮಗೆ ಸಂಪತ್ತಿನ ಮೇಲೆ ಆಸೆ ಇರುವಾಗ ಸಂಪತ್ತು ಕೊಡಲ್ಲ, ಅದರ ಮೇಲೆ ವೈರಾಗ್ಯ ಬಂದ್ಮೇಲೆ ಬೇಕಾದಷ್ಟು ಕೊಡ್ತಾರೆ. ಏನ್ ಮಾಡ್ಕೋಬೇಕು ಅದನ್ನ ಅಂದ್ರೆ, ಸಂಪತ್ತು ಅದರ ಮೇಲೆ ಆಸೆ ಇದ್ದಾಗ ಸಂಪತ್ತನ್ನು ಕೊಟ್ರೆ ಹಾಳಾಗಿ ಹೋಗ್ತೀವಿ, ಅದರ ಮೇಲೆ ವೈರಾಗ್ಯ ಇದ್ದಾಗ ಎಷ್ಟೇ ಸಂಪತ್ತು ಕೊಟ್ಟರು ಅದು ನಮ್ಮನ್ನು ಹಾಳು ಮಾಡಲ್ಲ, ಅದಕ್ಕೆ ಕೊಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ, ಪರೀಕ್ಷಾರ್ಥಂ ತು ಭಕ್ತಾನಾಂ ಉಕ್ತಂ ನೈತದಪೇಕ್ಷಯ ಅಹಂ ಮನ್ಯೇ ಧನಂ ಧಾನ್ಯಂ ತನುಂ ಚಾಪಿ ತೃಣೋಪಮಾಂ. ಇಲ್ಲಿ ನಾನು ಭಕ್ತರ ಪರೀಕ್ಷೆಗಾಗಿ ಹೇಳಿದ್ದು ಅಂದ್ರೆ, ನಿಮಗಾಗತ್ತಾ ಕೊಡ್ಲಿಕ್ಕೆ ಅಂದ್ರೆ, ಆ ಪರೀಕ್ಷೆಯಲ್ಲಿ ಉತ್ತರ ಕೊಡ್ಲಿಕ್ಕೆ ನಾನು ಹೇಳಿದನಯ್ಯ, ಈ ಸಂಪತ್ತೆಲ್ಲ ಕೊಡ್ತೇನೆ ನಾನು, ಇದಕ್ಕೆ ಕೊಡ್ಲಿಲ್ಲ, ನೀವು ಹಾಳಾಗ್ತೀರಿ ಅಂತ ಕೊಡ್ಲಿಲ್ಲ ಅಂತ ಹೇಳಿ, ಅಷ್ಟೇ ಅಲ್ಲ ನನಗೆ ಸಂಪತ್ತಿನ ಮೇಲೆ ಅಪೇಕ್ಷೆ ಇದ ಅಂತ ನಿಮ್ಮ ಒಳಗೆ ಪ್ರಶ್ನೆ ಕೂತಿದೆಯಾ? ಸಂಪತ್ತಿನ ಮೇಲೆ ಅಪೇಕ್ಷೆ ನಿಮಗಿದೆಯೇನು ಅಂದ್ರೆ, ಅಹಂ ಮನ್ಯೇ ಧನಂ ಧಾನ್ಯಂ ತನುಂ ಚಾಪಿ ತೃಣೋಪಮಂ ಅಂದ್ರೆ, ಈ ಶರೀರ ಧನ ಧಾನ್ಯ ಎಲ್ಲವೂ ಕೂಡ ನಾನು ತೃಣದಂತೆ ನಾನು ಭಾವಿಸ್ತೇನಯ್ಯ, ನನಗೇನು ಬೇಕಾಗಿಲ್ಲ ಯಾವುದು ಅಂತ ಅವರ ಸ್ವಭಾವವನ್ನು ತಿಳಿಸಿಕೊಟ್ರು. ಅವರ ಸ್ವಭಾವವನ್ನು ಚಿಂತನೆ ಮಾಡಿದರೆ ಹಾಗೇ ಬರತಕ್ಕ ನಮ್ಮ ಸ್ವಭಾವವನ್ನು ತಿಳಿಸಿಕೊಡ್ತಾ ಇದ್ದ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಕಲಿಕಾಲದಲ್ಲಿ ದುಡ್ಡು ಬಂದರೆ ಏನಾಗುತ್ತೆ? ಸಾಮಾನ್ಯವಾಗಿ ಮದ ಬರುತ್ತೆ. ದುಡ್ಡು ಬರೋ ಕಾಲಕ್ಕೇನೆ ಮದವನ್ನು ತರುತ್ತಂತೆ. ಎಂಥ ಸಜ್ಜೀವಿಗಳಾದರೂ ಕೂಡ ಬಹಳ ಕಷ್ಟ, ದೇವರ ಪರಮಾನುಗ್ರಹ ಇದ್ರೆ ಹೊರತು ಆ ದುಡ್ಡು ಬಂದ್ರೆ ಚೂರು ಕಣ್ಣು ಮೇಲಕ್ಕೇ ಹೋಗ್ತಾ ಇರುತ್ತೆ. ಅದಕ್ಕೆ ಹೇಳ್ತಾರೆ ಅದೇನಾಗುತ್ತೆ, ಸಾಧನಹೀನರಾಗಿ ಬಿಡುತ್ತಾರೆ. ಇನ್ನ ಕೆಲವರಿಗೆ ಮಾತ್ರ ಸಾತ್ವಿಕ ಜ್ಞಾನ ಇರೋದರಿಂದ ಸಂಪತ್ತು ಬಂದರೂ ಕೂಡ ಅವರಿಗೆ ಮದ ಇರಲ್ಲ ಎಂದು ಹೇಳುತ್ತಾರೆ. ಇವರು ಸಾತ್ವಿಕ ಜ್ಞಾನದಿಂದ ಮದ ಇಲ್ಲದಿದ್ರೂ ಕೂಡ, ಕೆಲವರು ಸಾತ್ವಿಕ ಜ್ಞಾನ ಇಲ್ಲ ಮದ ಬಂತು ಎಲ್ಲರ ಅವಮಾನ ಮಾಡುತ್ತಾರೆ ಅದರಿಂದ ಸಾಧನ ಹೋಗುತ್ತೆ. ಅಲ್ಲ, ಸಾತ್ವಿಕ ಜ್ಞಾನ ಇದ್ದರೆ ಅಹಂಕಾರ ಬರಲಿಲ್ಲ ಅದನ್ನು ಸಂಪತ್ತೇನು ಮಾಡುತ್ತೆ ಅಂದ್ರೆ ಹೇಳುತ್ತಾರೆ, ಉದ್ದಿಷ್ಟ ದೇವತಾ ಕಾರ್ಯ ತಿಳಿದು ಮಾಡದೆ, ಅಂದ್ರೆ ತಾವು ಯಾವುದಕ್ಕೆ ಬಂದಿದ್ದಾರೆ, ಯಾವ ದೇವತಾ ಕಾರ್ಯ ಮಾಡಿದರೆ ವಿಶೇಷವಾಗಿ ಭಗವಂತನ ಅನುಗ್ರಹ ಆಗುತ್ತೆ ಎಂಬುದು ಮರೆತು ಬಿಟ್ಟು ಆ ದುಡ್ಡಿನ ಮೇಲೆ ದೃಷ್ಟಿ ಇಟ್ಟುಕೊಂಡು ಅದರಿಂದ ಏನ್ ಮಾಡುತ್ತಾರೆ ಅಂದ್ರೆ, ದೇವತಾ ಕಾರ್ಯವನ್ನೇ ಮಾಡುತ್ತಾರೆ. ಏನ್ ಮಾಡುತ್ತಾರೆ, ಛತ್ರ ಕಟ್ಸೋದು, ಬಾವಿ ತೋಡಿಸೋದು, ಇಂತಹ ಸಾಮಾನ್ಯ ಇದರಲ್ಲೇ ಆ ದುಡ್ಡಿನಿಂದನೇ. ಒಂದು ವೇಳೆ ಇವರಿಗೆ ಆ ದುಡ್ಡು ಇಲ್ಲದಿದ್ರೆ ದೇವರ ಚಿಂತನೆಯಲ್ಲೇ ತೊಡಗುವಂಥವರು, ದೇವರ ಚಿಂತನ, ದೇವರ ತತ್ವಜ್ಞಾನ ಪ್ರಸಾರ ಅದರಲ್ಲೇ ಇರಬೇಕಾದ ಇವರು ಈ ದುಡ್ಡು ಬಂದದ್ದಕ್ಕೆ ಇದು ಏನ್ ಮಾಡೋಣ ಅಂತ ತಲೆ ಖರ್ಚೂರು ಆಗುತ್ತಲ್ಲ. ದುಡ್ಡೇ ಇಲ್ಲದಂಗಿದ್ರೆ ಅದ್ರ ಏನ್ ಖರ್ಚು ಮಾಡೋಣ ಅಂತ ಪ್ರಶ್ನೆ ಬರಲ್ಲ. ದುಡ್ಡಿದ್ರೆ ಶುರು ಆಗುತ್ತೆ, ಅಯ್ಯೋ ನೀನು ಹಾಳು ಮಾಡುತ್ತೋ ಏನೋ, ಮನೆಯಾಗ ಇಟ್ಕೊಂಡಿದ್ರೆ ಇದನ್ನೇನಾದ್ರೂ ಮಾಡೋಣ ಅಂತ ಆ ದುಡ್ಡು ತಗೊಂಡು ಹೋಗಿ ಒಳ್ಳೆಯವ್ರು ಕೊಡೋದು, ಅದು ಕೊಡೋದು, ಇದು ಹಾಸ್ಪಿಟ್ಲ್ ಕಾಲೇಜಸ್ಸು ಅದು ಇದು ಮಾಡಬೇಕು ಹೊರಡ್ತೀವಲ್ಲ, ಆ ತರ ಹೇಳಿದ್ದಾರೆ. ಅಂದರೆ ಉದ್ದಿಷ್ಟ ದೇವತಾ ಕಾರ್ಯ ಆಗಲ್ಲ, ನಮ್ಮಿಂದ ದೇವರು ಏನು ಮಾಡಿಸಬೇಕು ಅಂತ ಸಂಕಲ್ಪ ಇರುತ್ತೆ, ಏನು ಮಾಡಿದ್ರೆ ಒಳ್ಳೇದು ಅಂತ ಅದಕ್ಕೆ ಮಾಡಲ್ಲ. ಬೇರೆ ಸಾಮಾನ್ಯ ಧರ್ಮದಲ್ಲಿ ಇದ್ದುಕೊಂಡು ತಪೋಹೀನರಾಗಿ ಬಿಡುತ್ತಾರೆ ಅಂತ ವ್ಯಾಖ್ಯಾನ ಬರಿತಾ ಇದ್ದಾರೆ. ಅಷ್ಟನ್ನು ಹೇಳ್ತಾರೆ, ಈ ದುಡ್ಡಿದ್ರೆ ಯಾರ್ಯಾರು ಬರ್ತಾರೆ? ದುಡ್ಡಿದೆ ಅಂತ ಗೊತ್ತಾದರೆ ದುಡ್ಡು ಕೇಳುವರೆಲ್ಲ ಬರ್ತಾರೆ. ಭಿಕ್ಷುಕ ಜನರೆಲ್ಲ ಬರ್ತಾರಂತೆ. ಇನ್ನ ದುಡ್ಡನ್ನು ನೋಡಿ ಆಸೆಪಟ್ಟು ನಮ್ಮನ್ನು ಹೊಗಳತಾ ನಮ್ಮ ಸುತ್ತ ತಿರುಗುವವರು ಬರ್ತಾರಂತೆ. ಅವರು ಮುಖವಾಡ ಬೇರೆ ಇರುತ್ತೆ. ಅವರು ಸಾತ್ವಿಕ ಗ್ರಂಥ ವೇಷ ಹಾಕೊಂಡು ಬಂದು ನಮ್ಮ ಸಲ ದೇವ್ರ ವಿಚಾರವೇ ಚರ್ಚೆ ಮಾಡ್ತಾ, ಮೊದಲೇ ಅವ್ರು ದುಡ್ಡು ಕೇಳಲ್ಲ, ಅವ್ರು ಬಂದು ಏನು ವಿಚಾರಗಳೆಲ್ಲ ಚರ್ಚೆ ಮಾಡ್ತಾರ, ನಾವೆಲ್ಲ ಬಹಳ ಇದು ಅನ್ಕೊಂಡ್ಬಿಡ್ತೀವಿ. ಕೊನೆಗೆ ಅವರು ಬಾಂಬೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಸ್ವಲ್ಪ ನಾನು ವಿಶೇಷವಾದ ಇದು ಮಾಡ್ಬೇಕು ಅನ್ಕೊಂಡಿದ್ದೇನೆ, ಸ್ವಲ್ಪ ದುಡ್ಡು ಕೊಡ್ಲಿಕ್ಕಾಗುತ್ತಾ ಅಂತ ಹೇಳಿದ್ರೆ ನಿಮಗಲ್ಲದೆ ಇನ್ನಾರು ಕೊಡಬೇಕು ಅಂತ ಕೊಟ್ಬಿಡ್ತಾರೆ. ಅಂಥವ್ರು ಬರ್ತಾರೆ, ರಾಜಸ ಜನರು ಬರ್ತಾರಂತೆ. ಇವರೆಲ್ಲರಾಗಿ ಕೊನೆಗೆ ಏನಾಗುತ್ತೆ, ಮಾಡಬೇಕಾದ ಭಗವಂತನ ಚಿಂತನೆ ಮಾಡದೆ ಎಲ್ಲಿಗೋ ಕೊಚ್ಕೊಂಡು ಹೋಗ್ತಾ ಇರ್ತಾರೆ. ಈ ದುಡ್ಡು ಬಂದ್ರೆ ಹೀಗಾಗುತ್ತೆ ಅಂತ ಹೇಳ್ತಾರೆ. ಇನ್ನೇ ಹೇಳ್ತಾರೆ, ವಿಪ್ರನಿಗೆ ಸಂಪತ್ತು ಬಂದ್ರೆ ಹೀಗೆಲ್ಲ ಆಗುತ್ತೇನು? ಇಲ್ಲ, ಸಾತ್ವಿಕನಾದ್ರಿಂದ ಹಾಗಾಗಲ್ಲ. ಆಗ ಯಾಕೆ ಕೊಡ್ಲಿಲ್ಲ ಅಂದ್ರೆ ಹೇಳ್ತಾರೆ, ಕಲಿಕಾಲದಲ್ಲಿ ದೇವತೆಗಳಿಗೆ ದ್ರವ್ಯ ರಾಜ್ಯ ಮೊದಲಾದ ಸಂಪತ್ತಿದ್ರೆ ಏನ್ ಮಾಡ್ತಾರೆ ಅಂದ್ರೆ, ದುಷ್ಟರ ನಿಗ್ರಹ ಮಾಡಿ ಸ್ವವರ್ಣಾಶ್ರಮ ಧರ್ಮಗಳನ್ನು ಸ್ಥಾಪನೆ ಮಾಡಿ ಕಲಿವ್ಯಾಪ್ತಿಯನ್ನು ನಿಗ್ರಹ ಮಾಡಿಬಿಡ್ತಾರಂತೆ ಅವರಿಗೆ ಚೆನ್ನಾಗಿ ಬಲ ಇದ್ರೆ. ಅದಕ್ಕೆ ಮಧ್ವಾಚಾರ್ಯರು ಏನ್ ಮಾಡಿದ್ರು, ರಾಜ್ಯ ದಂಡಧಾರಣೆ ಧನ ಎಲ್ಲ ತ್ಯಾಗ ಮಾಡಿ ಜ್ಞಾನವೃದ್ಧಿಯಿಂದ ಕಲಿಕಾಲದಲ್ಲಿ ಪ್ರವಚನ, ಅಂದ್ರೆ ಕಲಿಯ ಆಟ ನಡಿಬೇಕು, ಕಲಿಯ ಕಾಲದಲ್ಲಿ ಕಲಿಯ ಆಟ ನಡೀಬೇಕು, ದೇವರ ಸಂಕಲ್ಪ ಇದೆ. ಮತ್ತೆ ಇವರೆಲ್ಲರೂ ಬಂದು ಯುದ್ಧಗಳು ಮಾಡಿಬಿಟ್ಟು ಎಲ್ಲ ಕಲಿಯನ್ನು ಕೊಂದು ಬಿಟ್ರೆ ಮತ್ತೆ ದೇವರ ಸಂಕಲ್ಪ ಹೇಗಾಗುತ್ತೆ? ಹಾಗಾದರೆ ಅದೇನು ಬಿಡಬೇಕು ಆ ಕಲಿಯನ್ನ? ಅಂದ್ರೆ ಆ ಕಲಿಯಿಂದ ಸಜ್ಜನರಲ್ಲಿ ಭಗವಂತನ ಚಿಂತನೆ ಹೆಚ್ಚಾಗ್ತಾ ಇದೆ, ಅದಕ್ಕೆ ಕಲಿಯನ್ನು ಬಿಟ್ಟು. ಕಲಿಕಾಲದಲ್ಲಿ ಮಾಡಲಿಕ್ಕಾಗುವಷ್ಟು ಪುಣ್ಯ ಇನ್ಯಾವ ಕಾಲದಲ್ಲೂ ಮಾಡಲಿಕ್ಕಾಗಲ್ಲ, ಗೊತ್ತಾದ್ದರಿಂದ ಆ ಕಲಿಯ ಆಟವನ್ನ ನೋಡತಾನೆ ಜ್ಞಾನ ಪ್ರಸಾರ ಮಾಡುತ್ತಾ ಬಂದರು. ಅಂದ್ರೆ ಸಜ್ಜನರಾದವರಿಗೆ ಕಲಿಯ ಕಾಟ ಇಲ್ಲದಿರಲಿ ಅಂತ ಒಳಗೊಳಗೆ. ಇವಾಗ ಏನಾಯಿತು, ಅಡಿಗೆ ಮನೆಯಲ್ಲಿ ಇದೆ, ಅಡಿಗೆ ಮನೆಯಲ್ಲಿ ಬೆಂಕಿ ಯಾವುದು ಸ್ಟವ್ ಹಚ್ಚಿದ್ದೀರಾ, ಅದು ಉರಿತಾ ಇದೆ, ಉರಿತಾ ಇರೋ ಕಾಲಕ್ಕೆ ಅದರ ಮೇಲೆ ಪಾತ್ರೆ ಇಟ್ಟಿದ್ದೀರಾ, ಅಡಿಗೆ ಆಗ್ತಾ ಇದೆ, ಇಳಿಸಬೇಕು, ಕೈಯನ್ನು ಇಳಿಸಿದ್ರೆ ಸುಟ್ಟು ಹೋಗುತ್ತೆ, ಅದಕ್ಕೆ ಈ ಕಡೆ ತಗೊಂಡು ಇಳಿಸ್ತೀರಾ. ಅಲ್ಲಪ್ಪ, ಕೈ ಸುಟ್ಟು ಹೋಗುತ್ತೆ ಅಂತ ಅಡಿಗೆ ಮಾಡೋದು ನಿಲ್ಲಿಸ್ಬಿಟ್ರೆ, ಅದಕ್ಕೆ ಈ ಕಡೆ ಕೊಟ್ರು. ಹಾಗೆ ಕಲಿಯುಗದಲ್ಲಿ ಸಜ್ಜನರಾದವರಿಗೆ ಅವರ ಕಲಿಯುಗದಿಂದ ಧರ್ಮದಿಂದಾಗಿ ವಿಶೇಷವಾದ ಜ್ಞಾನ ವೃದ್ಧಿ, ಒಳಗೊಳಗೆ ಪುಣ್ಯ ವೃದ್ಧಿ. ಹೇಳುತ್ತಾರೆ, ಕಲಿಯುಗದಲ್ಲಿ ಒಮ್ಮೆ ಶ್ರೀಹರಿಯನ್ನ ನೆನೆದು ಅಂದ್ರೆ ಮನಃಪೂರ್ವಕವಾಗಿ ಸ್ಮರಣೆ ಮಾಡುತ್ತಾ ಬಾಯಿಯಿಂದ ದೇವರ ನಾಮ ಉಚ್ಚಾರ ಮಾಡಿದರೆ ಎಷ್ಟು ಫಲ ಬರುತ್ತೆ? ವಿಜಯದಾಸರು ಹೇಳುತ್ತಾರೆ, ಮೂರು ಯುಗಗಳಲ್ಲಿ ಇಡೀ ಯುಗ ಪೂರ್ಣ ಅನೇಕ ಜನ್ಮಗಳನ್ನು ಪಡೆದರೆ, ಒಂದೊಂದು ಯುಗದಲ್ಲಿ ನಮಗೆ ಎಷ್ಟು ಜನ್ಮಗಳು ಬರಬಹುದು ಅಷ್ಟು ಪ್ರಕಾರ ಮೂರು ಯುಗದಲ್ಲಿ ಜನ್ಮ, ಯಾವುದು ಒಳ್ಳೆ ಬ್ರಾಹ್ಮಣ ಜನ್ಮ ಪಡೆದು ನೂರು ವರ್ಷ ಚೆನ್ನಾಗಿ, ನೂರಲ್ಲ ಅಲ್ಲೆಲ್ಲ ಸಾವಿರಾರು ವರ್ಷಗಳು ಅಷ್ಟು ತಪಸ್ಸು ಮಾಡಿ ಎಲ್ಲ ಮಾಡಿದ್ರೆ ಎಷ್ಟು ಪುಣ್ಯ ಬರಬೇಕೋ ಅದಕ್ಕೆ ಚೂರು ಜಾಸ್ತಿ ಬರುತ್ತೆ. ಇಲ್ಲಿ ಒಂದು ಸಲ ದೇವರ ನಾಮೋಚ್ಚಾರ ಮಾಡಿದರೆ ಕಲಿಯುಗದಲ್ಲಿ ಅಂದ್ರು, ಮತ್ತೆ ಇದು ಪ್ರಾಫಿಟ್ ಹೌದಾ ಅಲ್ವಾ? ಅದರಿಂದ ಇಂಥ ಅನ್ನಕ್ಕಿಟ್ಟಿದ್ದಾರೆ, ಆದರೆ ಕಲಿ ಸುಡ್ತಾನೆ, ಅದಕ್ಕೇನು ಮಾಡಬೇಕು? ಭಗವಂತನ ತತ್ವಜ್ಞಾನ ಎಂಬ ಇಕ್ಕಳ ಕೊಟ್ಟು ಬಿಟ್ರೆ ನಮಗೆ ಕಲಿಯೇನು ಮಾಡಲ್ಲ, ಅದು ಮಧ್ವಾಚಾರ್ಯರು ಮಾಡಿತ್ತು ಅಂತ ಹೇಳಿದ್ರು. ಹಾಗೆ ವಾದಿರಾಜರು ಕೂಡ ಹೇಳ್ತಾರೆ, ಎಲ್ಲಿಗೆ ಹೋದ್ರು? ಹಂಪಿಗೆ ಹೋದ್ರು, ವಾಲಿ ಭಂಡಾರದಿಂದ ವಾಲಿ ಗುಹೆಯಿಂದ ಪ್ರೋಕ್ಷಣೆ ಮಾಡಿದರೆ ವಿಠಲ ಮೂರ್ತಿ ಎಲ್ಲ ಬಂತು, ಸಂಪತ್ತೆಲ್ಲ ಬಂತು. ತಾವು ತಗೊಂಡು ಹೋಗೋದಲ್ಲ, ತಗೊಂಡು ಹೋಗಿಲ್ಲ, ಅದನ್ನು ರಾಜನಿಗೇ ಕೊಟ್ಬಿಟ್ಟು, ಅದಕ್ಕೆ ಹೇಳ್ತಾರೆ ವಿಜಯರ ರಾಜನಿಗೆ ಕೊಟ್ಟು ವಾಹನವಿಲ್ಲದೆ ತೀರ್ಥ ಸಂಚಾರ ಮಾಡಿದ್ರು ತೀರ್ಥಯಾತ್ರೆಗಳು. ಅದಕ್ಕೆ ಹೇಳ್ತಾ ಇದ್ದಾರೆ, ಯಾಕೆ ಮಾಡಿದ್ರು ಅಂದ್ರೆ, ಕಲಿ ನಿಗ್ರಹಾದಿ ಕಾರ್ಯಗಳಿಗೆ ಇವರು ತೊಡಗ್ತಾರೆ, ಅದಕ್ಕೆ ದೇವರ ಅಪ್ಪಣೆ ಇಲ್ಲ, ಆದ್ದರಿಂದ ಧನಾದಿ ಸಂಪತ್ತನ್ನ ಕೊಡ್ಲಿಲ್ಲ. ಆದ್ದರಿಂದ ಯತಿಜನ್ಮ ಬಂದಾಗ್ಲೂ ಕೂಡ ಪರಮೈಶ್ವರ್ಯ ಕೊಡ್ಲಿಲ್ಲ. ಇನ್ನು ಮುಂದೆ ಹೇಳ್ತಾರೆ, ಸತ್ಯಧರ್ಮರ ಕಾಲದಲ್ಲಿ ತುಂಬಾ ಐಶ್ವರ್ಯ ಬಂತಲ್ಲ ಅಂದ್ರೆ, ಅವರು ನೋಡಿದ್ರಂತೆ ಈ ಸಂಪತ್ತು ಬಂದಿದೆ, ಇದ್ದೇ ಮಠ ಎಲ್ಲ ಹಾಳಾಗಿ ಹೋಗುತ್ತೆ ಅಂತ, ಇದು ಸಂಪತ್ತು ಬೇಡ ಅಂಥೇಳಿ ಅದು ಸುಟ್ಟು ಹೋಗುವಂತೆ ಮಾಡಿಬಿಟ್ರಂತೆ. ಸತ್ಯಧರ್ಮರೇ ಸ್ವಯಂ ಅದನ್ನು ಸುಟ್ಟು ಹೋಗುವಂತೆ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಸತ್ಯಧರ್ಮರಂತ ವಾದರಾಜರ ಅನುಗ್ರಹ ಪಡೆದು ಅದರ ಮೂಲಕವಾಗಿಯೇ ವಿಶೇಷವಾಗಿ ತಾವು ಪೀಠಕ್ಕೆ ಬಂದರು. ಅವರು ಹೇಳಿಕೊಡ್ತಾರೆ, ವಾದಿರಾಜರ ಸೇವಾ ಮಾಡಿದ್ರಿಂದ ನನಗೆ ಅನುಗ್ರಹ ಆಯಿತು ಅಂತ ಹೇಳ್ತಾರೆ. ಅಂಥ ಮಹಾನುಭಾವರೇ ಸಂಪತ್ತು ಬೇಡ ಹಾಳು ಮಾಡುತ್ತೆ ಕಲಿಯುಗದಲ್ಲಿ ಅಂತ ಹೇಳಿದರು. ಆದ ಕಾರಣ ವಿಶೇಷವಾಗಿ ತಾವು ಹೆಚ್ಚಿಗೆ ಸಂಪತ್ತನ್ನ ವಾದಿರಾದರು ಕೊಟ್ಟಿಲ್ಲ. ಆದರೆ ಸಂಪತ್ತೇ ಕೊಡಲಿಲ್ವಾ, ಎಷ್ಟು ಬೇಕೋ ಅಷ್ಟೇ ಒದಗಿಸ್ತಾರೆ, ಬೇರೆ ರೀತಿ ಏನೂ ಆಗದಂತೆ ದೇವರು ನೋಡಿಕೊಳ್ಳುತ್ತಾರೆ. ಒಟ್ಟಾರೆ ದೇವರ ಚಿಂತನೆಗೆ ಎಷ್ಟು ವ್ಯವಸ್ಥೆ ಬೇಕೋ ಅಷ್ಟು ಮಾಡಿಕೊಡ್ತಾರೆ. ಹೆಚ್ಚಿಗೆ ಭೋಗಕ್ಕಾಗಲಿ ಇನ್ನೊಂದಕ್ಕಾಗಲಿ ಅವಕಾಶ ದೇವರು ಕೊಡಲ್ಲ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಹೇಳ್ತಾರೆ, ಮುಂದೆ ಹೇಳ್ತಾರೆ, ಅಹಂ ಮನ್ಯೆ ಧನಂ ಧಾನ್ಯಂ ಧನಂ ಚಾಪಿ ತೃಣೋಪಮಾಂ, ನಾನಂತೂ ಎಲ್ಲವನ್ನು ತೃಣವಾಗಿ ತೆಗೆದು ಬಿಡುತ್ತೇನಯ್ಯ, ನಾನು ಹೀಗೆ ತೃಣವಾಗಿ ಎಲ್ಲವನ್ನೂ ಚಿಂತನೆ ಮಾಡುತ್ತೇನೆ, ಭಾವ ಬಂದರೆ ನಿಮಗೂ ಹಾಗೆ ಆಗುತ್ತೆ ಎಂಬುದನ್ನು ತಿಳಿಸಿಕೊಡ್ತಾ ಇದೆ. ತರ್ಹಿ ಮರ್ತ್ಯೈಹಿ ದ್ರಷ್ಟುಂ ಯೋಗ್ಯಾನಿ ಕಾನಿಚಿತ್ ಕಾರ್ಯಾಣಿ ಕಿಮರ್ಥಂ ಉಕ್ತಾನಿ ಇತ್ಯತಃ ಪರೀಕ್ಷಾರ್ಥಂ ಪರೀಕ್ಷಾರ್ಥಂ ತು ಭಕ್ತಾನಾಂ ಉಕ್ತಂ ನೈತದಪೇಕ್ಷಯ. ಇಲ್ಲಿ ಹೇಳ್ತಾ ಇದ್ದಾರೆ, ನೀವು ಮನುಷ್ಯರಿಗೆ ಕಾಣದೇ ಇರುವಂತಹ ಕೆಲವೆಲ್ಲ ಕಾರ್ಯಗಳು, ಅಲ್ಲಿ ಹೋದೆ ಇಲ್ಲಿ ಹೋದೆ ಈ ಸಂಪತ್ತು ಹೀಗೆ ಹೀಗೆ ಎಲ್ಲ ಹೇಳಿದ್ರಲ್ಲ, ಅವೆಲ್ಲ ಯಾಕೆ ಹೇಳಿದಿರ ಅಂತ ಹೇಳಿದರೆ, ಭಕ್ತರಿಗೆ ಪರೀಕ್ಷಾ, ಪರೀಕ್ಷಾ ಅಂದ್ರೆ ವಿಶೇಷವಾಗಿ ನಿಶ್ಚಯ ಅನುಕೂಲ ಪರೀಕ್ಷಾರ್ಥಂ, ಅಂದರೆ ಭಕ್ತರಿಗೆ ವಾದಿರಾಜರಿಗೆ ಇಂಥ ಮಹಿಮೆ ಇದೆ ಅಂತ ಅವರು ಪರೀಕ್ಷಾ ಮಾಡಿ ತಿಳ್ಕೊಳ್ಳಿಕ್ಕೆ ಅನುಕೂಲವಾಗಿ ನಾನು ಹೀಗೆ ಹೇಳಿದೆ ಅಷ್ಟೇ ಹೊರತು ಅಗ್ನದೃಷ್ಟಿಯ ಧನಾದೀನಾಂ ಮಹಾಫಲತ್ವೇನ ಪ್ರತೀಯಮಾನತ್ವೇಪಿ ಅಹಂ ತೃಣೋಪಮಂ ಮನ್ಯೆ. ನಾನು ಇಷ್ಟು ಸಂಪತ್ತಿದೆ ಇಷ್ಟು ಸಂಪತ್ತಿದೆ ನಾನು ಹೇಳಿದ್ದು ಭಕ್ತರಿಗೆ ಗೊತ್ತಾಗಲಿ ಅಂತ ಹೇಳಿದ್ದೇನೆ ಅಷ್ಟೇ ಹೊರತು ನನಗದರ ಮೇಲೆ ಆಸೆ ಇದೆ ಅಂತಲ್ಲ. ಅಗ್ನಜನರಿಗೆ ಇದರ ಮೇಲೆ ಆಸೆ ಇರುತ್ತೆ, ನನಗಿಲ್ಲವಯ್ಯ. ನಿಮಗೆ ನನ್ನಲ್ಲಿ ಸಂಪತ್ತಿದೆ ಅಂತ ಚಿಂತನೆ ಮಾಡಿದರೆ ನಿಮ್ಮ ಸಾಧನೆಗೆ ಎಷ್ಟು ಬೇಕೋ ಅಷ್ಟು ಸಂಪತ್ತು ಬರುತ್ತೆ. ವಾದಿರಾಜರಿಗೆ ಏನು ಮಿತಿ ಇಲ್ಲದ ಸಂಪತ್ತಿದೆ ಅಂತ ನೀವು ಚಿಂತನೆ ಮಾಡಿದ್ರೆ ನಿಮಗೂ ಮಿತಿ ಇಲ್ಲದ ಸಂಪತ್ತು ಬರುತ್ತೆ ಅಂತ ತಿಳ್ಕೋಬೇಡಿ, ನಾನು ಕೊಡೋದೇ ಇಲ್ಲ. ಯಾಕೆಂದ್ರೆ ಹಾಳಾಗಿ ಹೋಗ್ತಿರಾದ್ದರಿಂದ ನಿಮಗೆ ಎಷ್ಟು ಬೇಕೋ ಅಷ್ಟೇ ನಾನು ಕೊಡುತ್ತೇನೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಬಲಿಗೆ ಶ್ರೀಕೃಷ್ಣ
ಹೌದು ಇಬ್ಬರ